ಅಂತ ಕೆಟ್ಟ ಏನೇನೋ ಸಂಸ್ಕಾರನೇ ಇರೋದು ಅಂತ ಮನೇಲಿ ಹುಟ್ಟಿರ್ತಾರೆ ಅಂತ ಎಲ್ಲಿ ಬರ್ತಾನೋ ಕೊನೆಗೆ ಭಾರಿ ಒಳ್ಳೆ ದಾರಿ ಬಂದ್ಬಿಡ್ತಾರೆ. ಏನು ಸಂಸ್ಕಾರ ಇಲ್ಲ, ಅದು ಇದ್ರೆ ಸರಿ, ಯಾವುದೋ ಯೋಗಿ ಹುಟ್ಟಿತಾವೆಲ್ಲ ಸರಿ ಹೋಯ್ತು. ಅಕಸ್ಮಾತ್ ಇದೇ ಹೋದ್ರು ಕೂಡ ಹೇಳ್ಕೊಂಡು ಬರುತ್ತೆ ಯೋಗದ ಸಿದ್ಧಿ ಅವನನ್ನು ಸನ್ಮಾರ್ಗ ಕನಕದಾಸರಿ ಹೇಗೆ ಬಂದರು, ಸಂಪರ್ಕ ಇರೋ ಸಾಧ್ಯತೆನೇ ಇಲ್ಲ ಅಂಥದ್ದು. ಅಷ್ಟು ಇದರಲ್ಲಿ ಬಂದು ಅಡ್ವಾಂಟೇಜ್ ತೊಗೊಂಡಂದ್ರೆ ಏನರ್ಥ? ಹಿಂದಿನ ಜನ್ಮದ ಸಾಧನೆ ಅವರಿಗೆ ಭಾರಿ ಉಪಯೋಗ ಬಂತು ಅಂತ ಅರ್ಥ. ಈ ರೀತಿ ಹಿಂದಿನ ಜನ್ಮದ ಯಾವುದು ಧನಾದಿಗಳು ಬರೋದಿಲ್ಲ, ಯೋಗ ಬರೋದು ಯಾವುದು ಜ್ಞಾನ ಮಾತ್ರ ಅಷ್ಟೇ, ಹೊರತು ಬೇರೆ ಬರೋದಿಲ್ಲ. ಏನ ಹೌದೌದು, ಅವ್ರ ಸಾಧನೆ ಹಾಗೆ ಇವ್ರ ಸಾಧನೆ ಹೇಗೆ, ಮತ್ತು ಇಬ್ಬರದ್ದು ಸಾಧನೆ ಮುಂದುವರಿತಿರೋದೇ ಲಕ್ಷಣ. ಒಳ್ಳೇದಾದರೆ ಒಳ್ಳೇದು, ಕೆಟ್ಟದಾದರೆ ಕೆಟ್ಟದು, ಬರ್ತಾಯ್ತಾ? ಬೇರೆ ಕಾಲದಿಂದ ಸರ್ಟಿಫಿಕೇಟ್ ಹೋಗ್ತಾರೆ, ಚೇರು ಟೇಬಲ್ ಒಯ್ಯಲಕ್ಕೆ ಆಗೋದಿಲ್ಲ. ಈ ಕಾಲದಿಂದ ಆ ಕಾಲಿಗೆ ಒಯ್ಯಲಕ್ಕೆ ಬರುತ್ತೆ, ಅದೆಲ್ಲ ಚೇರು ಟೇಬಲ್ಗೆ ಬೆಲ್ಲ ಒಯ್ಯಲಕ್ಕೆ ಬರೋದಿಲ್ಲ. ಧನಾದಿಗಳು ಬರೋದಿಲ್ಲ ಬೇರೆ ಜನ್ಮಕ್ಕೆ, ಎಲ್ಲಿ ಯಾವುದು ಬರುತ್ತೆ? ಜ್ಞಾನ ಮಾತ್ರ ಬರುತ್ತೆ, ಹೊರತಿವೆಲ್ಲ ಬರೋದಿಲ್ಲ. ಯತತೇ ಚ ತತೋ ಹೂಯ ಸಂಸಿದ್ಧೌ ಕುರುನಂದನ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೇ ಹಿ ಅವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಆದ್ದರಿಂದ ಬರೀ ಯೋಗಸ್ಯ ಜಿಜ್ಞಾಸುರಪಿ, ಇನ್ನೇನು ಯೋಗ ಶುರು ಮಾಡಿಲ್ಲ ಅವನು, ಶುರು ಮಾಡುವಾಗ ಅನ್ಕೋತಿರ್ಲಿಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಮಾತು ಹಿಂದೆ ಬಂದಿತ್ತು ನೆನಪಿದೆಯಾ? ಇಂಥದ್ದೇ ಮಾತು, ಸ್ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ, ಅಭಿಕ್ರಮ ನಾಶ ನಾ ಅಸ್ತಿ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಪ್ರಾರಂಭ ಅನ್ಕೋತಾರೆ, ಅಷ್ಟಕ್ಕೆ ಏನಾಗುತ್ತಾಗಲಿ ಅವನಿಗೆ ಒಳ್ಳೆದಾಗಲಿ ಶುರುವಾಗಿಬಿಡುತ್ತೆ ಅಂತ ಹೇಳ್ತಾರೆ. ಇಷ್ಟು ವಿಭೋರವಾದ ಇದು ವಿಷಯ ಅಂದರೆ ಜ್ಞಾನಕಾರ್ಯಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ, ಎಷ್ಟು ಭರವಸೆ ಇದೆ ಅಂದರೆ, ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಶಬ್ದ ಬ್ರಹ್ಮ ಅಂದರೆ ಪರೋಕ್ಷ ಜ್ಞಾನ, ಗೊತ್ತಾಯ್ತಾ? ಪರಬ್ರಹ್ಮ ಅಂದರೆ ಪ್ರತ್ಯಕ್ಷ ಜ್ಞಾನ. ಶಬ್ದ ಬ್ರಹ್ಮ ಅತಿವರ್ತತೆ, ಜ್ಞಾನ ಬಂದು ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಸಾಧನೆಯಾಗುತ್ತೆ. ಭಾಷ್ಯ ಯೋಗಸ್ಯ ಜಿಜ್ಞಾಸುರಪಿ ನಾತವ್ಯೋ ಮಯಾ ಯೋಗ ಇತಿ ಯಸ್ಮಾತ್ ಯಸ್ಯ ಅತೀವ ಇಚ್ಛಾ. ಏನರ್ಥ ಅದಕ್ಕೆ ಯೋಗಸ್ಯ ಜಿಜ್ಞಾಸು ಅಂದ್ರೇನು? ಜ್ಞಾತವ್ಯೋ ಮಯಾ ಯೋಗ ಇತಿ ಯಸ್ಯ ಅತಿ ಅಂತೇಳಿ ಭಾರಿ ಇಚ್ಛೆ ಇರುತ್ತಲ್ಲ, ಸೋಪಿ ಶಬ್ದ ಬ್ರಹ್ಮ ಅತಿವರ್ತತೆ ಪರಬ್ರಹ್ಮ ಪ್ರಾಪ್ನೋತಿ ಇತ್ಯರ್ಥ. ಪರೋಕ್ಷ ಜ್ಞಾನನೂ ಬಂದು ಅಪರೋಕ್ಷ ಜ್ಞಾನನೂ ಬರುತ್ತೆ, ಅದರಿಂದಾಗಿನೆ ಆ ದಾರಿಯಲ್ಲಿ ಎಂಟರ್ ಆಗದೆ ಭಾರಿ ಶ್ರೇಷ್ಠ. ಕೆಲವು ಸತ್ ದಾರಿ ಹೋಗಿ ತಡ್ಕೊಂಡು ಹೋಗ್ಬಿಡ್ತಾರೆ ಆ ಟೈಪ್, ಒಂದು ಸಿಕ್ಕಾಕೊಂಡ್ಬಂದು ಸ್ಟ್ರೀಮಲ್ಲಿ ಒಂದು ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಏನು ಮಾಡ್ತಾರೆ ಮುಂದೆ ವಾಪಸ್ ಬರೋ ಸಾಧ್ಯನೇ, ಮುಂದೆ ತಡ್ಕೊತಾ ಹೋಗ್ತಿರ್ತಾರೆ. ಆದ್ದರಿಂದ ಅಷ್ಟು ಅಡ್ವಾಂಟೇಜ್ ಇದೆ ಪರಂಬ್ರಹ್ಮ. ಅದು ಕೆಟ್ಟದಾಗುತ್ತಲ್ಲ, ಹಾಗೇನೆ ಅಲ್ಲೂ ವಾಪಸ್ ಬರಲಿಕ್ಕಾಗಲ್ಲ, ದಾರಿ ತಪ್ಪಿದ್ರೂ ವಾಪಸ್ ಬರಲಿಕ್ಕಾಗಲ್ಲ, ಒಳ್ಳೆಯದರಲ್ಲೂ ವಾಪಸ್ ಬರಲಿಕ್ಕಾಗೋದಿಲ್ಲ, ಅವರವರ ಸಾಧನೆ ಮುಂದುವರಿತಾನೆ ಇರುತ್ತೆ. ಯೋಗಸ್ಯ ಜಿಜ್ಞಾಸುರಪಿ ಜ್ಞಾತವ್ಯೋ ಮಯಾ ಯೋಗ ಇತಿ ಯಸ್ಯ ಅತೀವ ಇಚ್ಛಾ. ಜಿಜ್ಞಾಸ ಶಬ್ದಕ್ಕೆ ವಿಶೇಷ ಅರ್ಥ ಹೇಳ್ತಾರೆ, ಬರೀ ಇಚ್ಛೆ ಇದ್ರೆ ಸಹ ಅತೀವ ಇಚ್ಛಾ, ಭಾರಿ ಅಪೇಕ್ಷೆ ಇದ್ದವರಿಗೆ ಸೋಪಿ ಶಬ್ದ ಬ್ರಹ್ಮ ಅತಿವರ್ತತೆ ಪರಂ ಬ್ರಹ್ಮ ಪ್ರಾಪ್ನೋತಿ ಇತ್ಯರ್ಥ. ಯಾವನ ಕವಿ ಇದ್ದಂತೆ, ಅವನು ಚಿಕ್ಕ ಮಗು ಇದ್ದಾಗ ಬರೀ ಕಾವ್ಯ ವಿರೋದೆಲ್ಲ ಮಾಡ್ತಿದ್ದ, ಅಪ್ಪಿ ಭಾರಿ ಸಿಟ್ಟು ಬಂತು, ಬರಿಬಾರದು ಅಂತ ಅವನಿಗೆ ಜ್ವರ ಒದಲ್ಬಾರ್ದು, ಜ್ವರ ಒದ್ಬಿಡ್ತಾನೆ ತಿಡ್ಕೊಂಡು. ಅವನೇನು ಮಾಡಿದ ಕಾವ್ಯದಲ್ಲೇ ಕೇಳ್ತಾನೆ, ಹೊಡಿಬೇಡ ಅಂತೇಳಿ, ಹೊಡಿಬೇಡ ಅಂತೇಳಿ ಕಾವ್ಯದಲ್ಲೇ ಕೇಳ್ತಾನೆ. ಮತ್ತೆ ಅವ್ರು ಸಾಕಾಗಿ ಬಿಟ್ಟು ಬಿಡ್ತಾರೆ ಹಾಳಾಗೋಗ್ಲಿ ಅಂತ ಅಂದರೆ ಅವನಿಗೆ ಅದ್ರದ್ದು ಏನು ಮಾಡೋಕ್ಕಾಗಲಿಲ್ಲ ಅವನಿಗೆ. ಕಾವ್ಯ ಅವನು ಇದಾಗಿ ಬಂದಿದ್ದರಿಂದ ಅವನು ಬಿಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಬೈಯೋದ್ರಲ್ಲೂ ಬೈಯೋದಕ್ಕೂ ಕಾವ್ಯ, ಕ್ಷಮೆ ಕೇಳೋದಕ್ಕೂ ಕಾವ್ಯ, ಅದಕ್ಕೆ ಉಪಯೋಗಿಸ್ತಾ ಇದೆ. ಪರೋಕ್ಷ ಜ್ಞಾನ, ಶಬ್ದ ಅಂದರೆ ಶಾಸ್ತ್ರ, ಶಾಸ್ತ್ರದಿಂದ ದೇವರನ್ನು ತಿಳಿದ್ರೆ ಶಬ್ದ ಬ್ರಹ್ಮ, ಕಣ್ಣಾರೆ ಕಂಡ್ರೆ ಪರಬ್ರಹ್ಮ, ದೇವರನ್ನು ತಿಳಿಯೋ ರೀತಿ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ. ಅದಕ್ಕೆ ಹೇಳ್ತಾರೆ ನೋಡಿ, ಪರಬ್ರಹ್ಮ ಪ್ರಾಪ್ನೋತಿ ಇತ್ಯರ್ಥ ಅತಿವರ್ತತೆ. ಆ ಏನಿದೆ ಹಿಂದೆ ಆಯ್ತಲ್ಲ, ನಿನ್ನೆ ಆಗಿತ್ತಲ್ಲ, ಅಪ್ಪ ಇನ್ನೇನು ಹೇಳಿದ್ರು ಯತಿಗಳಲ್ಲ ಅಂತ ಹೇಳಕ್ಕೆ ಮಾತು ಹೇಳಿದ್ರು ಅಂತ ಹೇಳಿದ್ರಲ್ಲ. ಹೌದೌದು, ಅಯತಿ ಅಲ್ಲ ಅಲ್ಲ, ಹಿಂದೆ ಇದಕ್ಕೆ ಮಾತ್ರ, ಅಲ್ಲಿ ಬೇರೆ ಇಲ್ಲಿ ಬೇರೆ ಪ್ರಿಂಟ್ ಆಗಿದೆ ಅಷ್ಟೇ, ಇಲ್ಲಿ ಅದಕ್ಕೆ ಮಾತ್ರ. ಮೂವತ್ತೆರಡನೇ ಶ್ಲೋಕದಲ್ಲೇ ಪದ ಬಂದಿದೆ ಅಯತಿ ಅಂತೇಳಿ, ಅದಕ್ಕೆ ಅನ್ವಯ. ಇದು ಜಿಜ್ಞಾಸ ಮುಂದಿನ ಶ್ಲೋಕ ಆಚಾರ ಬರೋದಿಲ್ಲ, ಯಾವ ಶ್ಲೋಕಕ್ಕೆ ಬರೋದಾರ ಅದಕ್ಕೆ ಹಾಕಿದ. ಉಪ್ರತ್ಯಯ ಪ್ರಯೋಗೇನ ಲೋಕಾವ್ಯಯ ಇತಿ ಷಷ್ಠಿ ನಿಷೇಧಾತ್ ಯೋಗಸ್ಯ ಸ್ವರೂಪಂ ಇತಿ ಅಧ್ಯಾಹೃತ್ಯ ಕಶ್ಚಿತ್ ವ್ಯಾಖ್ಯಾತವಾನ್ ಸಶ್ರಮೋ ವೃಥೈವಾ. ಇಲ್ಲೇನು ಜಿಜ್ಞಾಸು ಅಂತಿದೆ, ಉ ಜಿಜ್ಞಾಸು, ಅದಕ್ಕೆ ಉಪ್ರತ್ಯಯ. ಉಪ್ರತ್ಯಯ ಪ್ರಯೋಗೇ ನ ಲೋಕಾವ್ಯಯ ನಿಷ್ಠಾ. ಯಾವ ಉಪ್ರತ್ಯಯ ಪ್ರಯೋಗ ಮಾಡಿದಾಗ ಏನು ಉಪಯೋಗ, ಷಷ್ಠಿ ವಿಭಕ್ತಿ ಉಪಯೋಗಿಸಬಾರ್ದು ಅಂತ ನಿಯಮ ಇದೆ. ಇಲ್ಲಿ ಷಷ್ಠಿ ಇದೆ ಯೋಗಸ್ಯ ಅಂತೇಳಿ, ಷಷ್ಠಿ ಉಪಯೋಗಿಸಿ ಉಬಾರದು ಅಂತಿದ್ದರೆ ಷಷ್ಠಿ ಇದೆ. ಅದಕ್ಕೆ ಏನರ್ಥ ಮಾಡಬೇಕು, ಇದು ಅರ್ಥ ಮಾಡ್ಕೊಂಡು ಕೆಲ ಏನು ತಿಳ್ಕೊಂಡ್ಬಿಟ್ರು, ಯೋಗಸ್ಯ ಸ್ವರೂಪಂ ಇತಿ ಅಧ್ಯಾಹೃತ್ಯ ಕಶ್ಚಿತ್ ವ್ಯಾಖ್ಯಾತವಾದ. ಅದಕ್ಕೆ ಅದಕ್ಕೆ ಒಂದು ಇದು ಮಾಡಿಕೊಂಡು ಅಧ್ಯಾಹಾರ ಮಾಡಿಕೊಂಡು ಅಡ್ಜಸ್ಟ್ ಮಾಡೋಕ್ಕೆ ಕೆಲವು ಪ್ರಯತ್ನ ಪಟ್ಟಿದ್ದಾರೆ. ಸಶ್ರಮೋ ವೃಥೈವ, ಆ ಶ್ರಮ ಬೇಕಾಗಿಲ್ಲ, ಇಲ್ಲಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರು. ನಯ ನಿರ್ದಿಷ್ಟ ಅನಿತ್ಯಂ ಇತ್ಯಸ್ಯ ಅನಿತ್ಯತ್ವ. ಆ ಸೂತ್ರಕ್ಕೊಂದು ನಿಯಮ ಕೊಟ್ಬಿಟ್ಟಿದ್ದಾರೆ, ಏನಂದರೆ ಇದು ಕಂಪಲ್ಸರಿ ಏನು ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಅಡ್ಜಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಕೆಲವು ವಿಷಯಗಳನ್ನು ಕೆಲವು ರೂಲ್ ಹೇಗಿರುತ್ತೆ ಹಾಗೆ ಮಾಡಲೇಬೇಕು ಅಂತಿರುತ್ತೆ, ಕೆಲವೊಂದು ಮಾಡಬಹುದು ಅಂತಿರುತ್ತೆ. ಏನಿದೆ ಜಿಜ್ಞಾಸು ಊ ಪ್ರತ್ಯಯ ಬಂದಾಗ ಯೋಗೇಶ ಷಷ್ಠಿ ಬರಬಾರ್ದು ಅಂತ ಬಂದಿದೆ ಇಲ್ಲಿ, ಬರಬಾರ್ದು ಅಂತ ವಾಕ್ಯ ಅರ್ಥ ಮಾಡಿಕೊಂಡ್ರೆ ಬರ್ಬೋದು ಅಂತ ವಾಕ್ಯ ಇರೋದ್ರಿಂದ ಇನ್ನೂ ನೋಡಲಿಲ್ಲ ಅಂತ ಏನು ಮಾಡಿದೆ ಅದೊಂದೇ ನೋಡಿಬಿಟ್ಟು ಅರ್ಥ ಬರುತ್ತೆ, ಒಂದು ಪದ ಸೇರಿಸ್ಕೊಂಡು ಅರ್ಥ ಬರುತ್ತೆ, ಬರಿಬೇಕಾಗಿಲ್ಲ ಅದಕ್ಕೆ ಸರಿಯಾಗಿ ಅರ್ಥ ಬರುತ್ತೆ ಅಂತ. ಮಧ್ಯೆ ಮಧ್ಯೆ ವ್ಯಾಕರಣದ ಬಗ್ಗೆ ಯಾಕೆ ಹೇಳ್ತಾರೆ ಅಂದರೆ ಅಂತ ವಿಷಯ ಗೊತ್ತಿರಬೇಕು, ಅವಾಗೇನಾಗುತ್ತೆ ಇನ್ನೂ ಹೆಚ್ಚು ದಾರ್ಢ್ಯ ಬರುತ್ತೆ ಅಂತ ಅರ್ಥ. ಅತಃ ಕಾತ್ಯಾಯನಃ ದ್ವಿಷಃ, ಯಾವುದೋ ಉಡ್ಡು ಅಂತ ತಿಳ್ಕೊಳ್ಳೋದಕ್ಕೆ ಟೀ ಕೊಟ್ಟರೆ ಎಷ್ಟು ವ್ಯತ್ಯಾಸ ಇದೆ, ಈಗ ತಿಳ್ಕೊಂಡಿದ್ದಕ್ಕೆ ಅನುಕೂಲ ಏನಾಯಿತು, ಬಾಡಿಕೆ ಬರ ಒಳ್ಳೆ ರೀತಿ ಮಾಡೋಕ್ಕೆ ಸಾಧ್ಯ ಆಯಿತು. ನಮಗೆ ಅದಕ್ಕೆ ಅವರ ಕಾರ್ಪೆಂಟರ್ ಕೆಲಸ ಅಂತ ಬಿಡಬೇಕಾಗಿಲ್ಲ, ಆ ಕಾರ್ಪೆಂಟರ್ ಕೆಲಸ ಬೇರೆ ರೀತಿ ಇರುತ್ತೆ. ನಮ್ಮ ಸಾಮಾನ್ಯ ಜ್ಞಾನ ಏನಿರಬೇಕು ನಮಗೆ ತಿಳ್ಕೊಳ್ಬೇಕು ಯಾವಾಗಲೂ ಕೂಡ. ಅದಕ್ಕೇನೆ ಈ ವ್ಯಾಕರಣ ಜ್ಞಾನದಲ್ಲಿ ಎಕ್ಸ್ಪರ್ಟ್ ಆಗೋದೆಲ್ಲ ಬೇಕಿಲ್ಲ, ಎಷ್ಟು ಬೇಕೋ ತಿಳು, ಇಷ್ಟು ವಿಷಯ ಬಂದ ತಿಳ್ಕೊಳ್ಳೋದು ಗೊತ್ತಿರಲೇಬೇಕು. ನಯಾ ನಿರ್ದಿಷ್ಟ ಪರಿತ್ಯಂ ಇತ್ಯಸ್ಯ ಅನಿತ್ಯತ್ವಾತ್ ಅತಃ ಕಾತ್ಯಾಯನಃ ದ್ವಿಷಃ ಚತುರ್ವಾಯುವಚನಂ ಇತ್ಯಾದಿ ವ ಇತ್ಯಾದಿ ಅವೋಚತ್. ಅದು ಕಾತ್ಯಾಯನದಲ್ಲಿ ವಾರ್ತಿಕ ಅದು ದ್ವಿಷಃ ಚತುರ್ವಾವಚನಂ ಇತ್ಯಭಿಪ್ರೀತ್ಯ ಯೋಗಶೇತ್. ಕಾತ್ಯಾಯನ ಅದು ಕಾತ್ಯಾಯನ ವಾರ್ತಿಕ ಅಂದ್ರೇನು, ಸೂತ್ರ ಭಾಷ್ಯ ಅದಕ್ಕೆ ವಾರ್ತಿಕ. ವಾರ್ತಿಕದಲ್ಲಿ ಏನು ಮಾಡ್ತಾರೆ ಅಮೆಂಡ್ಮೆಂಟ್ಸ್ ಏನಾದರೂ ಹೇಳ್ತಾರೆ, ಅಲ್ಲಿ ಬಂದಿರೋದ್ರಿಂದ ಸಮಸ್ಯೆ ಇಲ್ಲ ಅಂತ ಪೂರ್ತಿ ಡಿಟೇಲ್ ಆಗಿ ಹೇಳಿದೆ. ವಾರ್ತಿಕ ಅನ್ನೋದು ವ್ಯಾಕರಣ ನಮ್ಮ ಟೀಕಾ ಇದ್ದರೆ ಹಾಗೆ ಟೀಕಾ ಟಿಪ್ಪಣಿ ಅಂತೀವಲ್ಲ, ವ್ಯಾಕರಣ ಟೆಕ್ನಿಕಲ್ ಟರ್ಮ್ ಅದು. ವಾರ್ತಿಕಗಳು ಅಂದರೆ ಹಿಂದೆ ಮುಂದಿನ ವಿಚಾರ, ಹಿಂದೆ ಡೆಫಿನೇಷನ್ ಹೇಳಿದ್ದೆ, ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾ ಯತ್ರ ಪ್ರವರ್ತತೆ ತಂ ಗ್ರಂಥಂ ವಾರ್ತಿಕಂ ಪ್ರಾಹು ವಾರ್ತಿಕಜ್ಞ ವಿಶೇಷತಃ ಅಂತ ನಿಯಮ. ಉಕ್ತ ಅನುಕ್ತ ದುರುಕ್ತಾನಾಂ, ಹಿಂದೆ ಹೇಳಿದ್ದನ್ನು ವಿವರಣೆ ಮಾಡೋದು, ಅನುಕ್ತ ಹೇಳದೇ ಇದ್ದಿದ್ದನ್ನು ಹೇಳೋದು, ದುರುಕ್ತಾಂ ತಪ್ಪು ಹೇಳಿದ್ದನ್ನು ಸರಿ ಮಾಡೋದು, ಈ ಕೆಲಸ ಮಾಡೋದಕ್ಕೆ ವಾರ್ತಿಕ ಅಂತ ಕರೀತೀವಿ. ನಿತ್ಯಸ್ಯ ಅನಿತ್ಯತ್ವಾತ್ ಬ್ರಹ್ಮ ಜಿಜ್ಞಾಸ ಇತ್ಯಾದೋ ವಿವಾ ವಿಚಾರಾರ್ಥತಾ ಶಂಕಾ ನಿರಾಸಾಯ ವ್ಯಾಚಷ್ಟೇ ದಾತವ್ಯ. ಬ್ರಹ್ಮ ಜಿಜ್ಞಾಸ ಅಂಬಲ್ಲಿ ವಿಚಾರ ಮಾಡಿದರೆ ಸಾಕು ಅಂತಿದೆ, ಇಲ್ಲಿ ಹಾಗಲ್ಲ, ಅತೀವ ಅಂತ ಆಚಾರ ಸೇರಿಸಿದರು. ಅತೀವ ಇತಿ ಉಪ್ರತ್ಯಯಸ್ಯ ಅರ್ಥ. ಅತಿ ಜಿಜ್ಞಾಸು ಅನ್ನೋ ಪದ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ಭಾರಿ ಇಷ್ಟಪಡಬೇಕು ಅಂತ ಹೇಳೋದಕ್ಕೋಸ್ಕರ ಹೂ ಅಂತ ಹಾಕಿದ್ದಾರೆ. ಸನಾ ಶಂ ಶಂ ಸಭಿಕ್ಷ ಉಹು ಇತಿ ಸೂತ್ರ, ಸೂತ್ರ ಹಾಗಿತ್ತು ತಾಚ್ಚೀಲಾದೌ ತಸ್ಯ ವಿಹಿತತ್ವ. ಉಹು ಅಂದರೆ ಜಿಜ್ಞಾಸು, ಉಹು ಎಲ್ಲಿ ಬರಬೇಕು ಅಂದರೆ ಸನಸಂ ಸಭಿಕ್ಷ ಅನ್ನೋ ಸೂತ್ರದೊಳಗೆ ಈ ಮಾತು ಹೇಳಿದ್ದಾರೆ. ನಿಚ್ಛಾರ್ಥೆ ಬಾಧಕಾಭಾವಾದಿತಿ ಭಾವ, ಇಚ್ಛಾರ್ಥದಲ್ಲಿ ಬಾಧಕ ಯಾವ ಬಾಧಕನೂ ಇಲ್ಲ ಆದ್ದರಿಂದ ಷಷ್ಠಿ ಬಂದು ಸರಿ ಇದೆ. ಶಬ್ದ ಬ್ರಹ್ಮಾತಿ ವರ್ತತೆ ಇತ್ತೇ ತತ್ ವೇದೋಕ್ತ ಕರ್ಮ ಕಾರಿಭ್ಯೋ ಅತಿರಿಚ್ಯತೆ ಇತಿ ಕಶ್ಚಿತ್ ವ್ಯಾಚಷ್ಟೆ. ಶಬ್ದ ಬ್ರಹ್ಮಾತಿ ವರ್ತತೆ ಅನ್ನೋ ಮಾತಿಗೆ ಕೆಲವರು ಅರ್ಥ ಬರೀತಾರೆ ಏನಂತ, ವೇದೋಕ್ತ ಕರ್ಮಕಾರಿಭ್ಯೋ ಅತಿರಿಚ್ಯತೆ, ವೇದೋಕ್ತವಾದ ಕರ್ಮಾಚರಣೆ ಮಾಡ್ತಾರಲ್ಲ ಅವರಿಗಿಂತ ಇವನು ಶ್ರೇಷ್ಠ ಅಂತ ಅರ್ಥ ಬರೀತಾರೆ. ಆಗಲ್ಲ, ಅವನ ಮುಂದೆ ಅಪರುಷ ಜ್ಞಾನಿಯೇ ಆಗ್ತಾನೆ ಅಂತ ಅರ್ಥ, ಕಡಿಮೆ ಅರ್ಥ ಮಾಡಿದ್ದಾರೆ, ಹೆಚ್ಚರ್ಥ ಮಾಡಬೇಕು ಅಂತ ಅರ್ಥ. ತಥೋ ಯಾತಿ ಪರಾಂ ಗತಿಂ ಇತ್ಯಸ್ಯ ಅರ್ಥಸ್ಯ ಪರಾಮರ್ಶಾದಿತಿ ಭಾವೇನಾಹ ಶಬ್ದೇ. ಮುಂದೆ ತಥೋ ಯಾತಿ ಪರಾಮಗತಿ ಮುಂದಿನ ಶ್ಲೋಕದಲ್ಲೇ ಬರುತ್ತೆ, ಪರಾಮಗತಿಮ್ ಅಂತ ಹೊಂತಾನೆ ಹೇಳಿದ್ದರಿಂದ ಶಬ್ದ ಬ್ರಹ್ಮ ಶಬ್ದಕ್ಕೆ ಏನರ್ಥ, ಪರೋಕ್ಷ ಜ್ಞಾನ ಅಂತಾನೆ ಅರ್ಥ. ಬರೀ ಕರ್ಮ ಅಲ್ಲ, ಅವನೇನು ಮಾಡಿದರು ಕರ್ಮದಲ್ಲಿ ಶ್ರೇಷ್ಠ ಅಂತ ಅರ್ಥ ಮಾಡಿದರು, ಬರೀ ಕರ್ಮಾಚರಣೆಯಲ್ಲಿ ಶ್ರೇಷ್ಠ ಅಲ್ಲ, ಅವನು ಏನಾಗ್ತಾನೆ ಪ್ರತ್ಯಕ್ಷದ ಒಳ್ಳೆ ಜ್ಞಾನಿಯೇ ಆಗ್ತಾನೆ, ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಅರ್ಹನೂ ಆಗಿಬಿಡ್ತಾನೆ ಅಂತ ಅರ್ಥ ಮಾಡಬೇಕು. ಶಬ್ದೇ ಶಬ್ದ ಬ್ರಹ್ಮ ಶಬ್ದೇನ ವೈದಿಕ ವಿಧಿ ನಿಷೇಧವು ಅತ್ರ ಉಚ್ಚೇತೆ ತದತಿ ವರ್ತನಂ ಪರಬ್ರಹ್ಮರ್ ಪಾಪ್ತ ಸೇವ ಇತ್ಯತ ಏವ ಮುಕ್ತ. ಅದಕ್ಕಿನ್ನೊಂದು ರೀತಿ ಅರ್ಥ, ಶಬ್ದ ಬ್ರಹ್ಮ ಅಂದ್ರೇನು, ವಿಧಿ ನಿಷೇಧಗಳು ಅಂತ, ಶಾಸ್ತ್ರ ಹೇಳಿದ್ದನ್ನು ಪಾಲನೆ ಮಾಡೋದು. ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂದ್ರೇನು, ಅದನ್ನು ಮೀರಿಬಿಡ್ತಾನೆ. ಮೀರಿಬಿಡ್ತಾನೆ ಅಂದ್ರೇನು, ಮೀರಿಬಿಡ್ತಾನೆ ಅಂದರೆ ಹೇಳಿದ್ದನ್ನು ಕೇಳ್ಕೊಂಡು ಮಾಡಬೇಕಾಗಿಲ್ಲ, ಸಹಜವಾಗಿ ನಡೀತಾನೆ ಅಂತ ಅರ್ಥ. ಅನೇಕರು ಅರ್ಥ ಏನು ಮಾಡ್ಕೊಂಡ್ಬಿಡ್ತಾರೆ ಅಂದರೆ, ನಿನ್ನವರಿಗೆ ವಿಧಿ ನಿಷೇಧಗಳೆಂತುಟೋ ಹರಿಯೇ ಅಂತ ದೇವರನಾಮದಿ ಜಗನ್ನಾಥ ಅಂತ, ನಿನ್ನವರಿಗೆ ವಿಧಿ ನಿಷೇಧಗಳೆಂತುಟೋ, ನಿನ್ನ ಭಕ್ತರಿಗೆ ವಿಧಿಗಳು ಇಲ್ಲ ನಿಷೇಧಗಳು ಇಲ್ಲ ಅಂತ. ಅದೇನು ತಿಳ್ಕೊತಾರೆ ಕೆಲವರು, ಪಟ್ಟು ತಾವು ಭಕ್ತರು ತಶ್ಯು ಮಾಡ್ಕೋತಾರೆ, ಆಮೇಲೆ ಏನು ಮಾಡ್ತಾರೆ, ಹೇಳೋದಿಲ್ಲ ಕೇಳೋದಿಲ್ಲ, ಇದಿಲ್ಲ ಅಂತ ಹೇಳಿಬಿಟ್ಟಿದಾರಲ್ಲ ಅಂತ ಹೇಳ್ತಾರೆ. ಅಲ್ಲ, ಯಾತಕ್ಕಿಲ್ಲ ಅಂದರೆ ನಿಮ್ಗೆ ಹೇಳಬೇಕಂದ್ರೆ ಹಾಗೆ ಮಾಡ್ತೀರಿ ಅಂತ ಅರ್ಥ. ವಿಧಿ ನಿಷೇಧನ ಜ್ಞಾನಿಗಳಿಗೆ ಹೇಳಬೇಕಾಗಿಲ್ಲ, ಯಾಕೆ ಅವ್ರು ಹಾಗೆ ಮಾಡ್ತಾನೆ ಅಂತಾರೆ. ಯಾರೋ ಹೊಸ ಬಂದಿರ್ತಾನೆ ಮಠಗಳಿಗೆ, ಎಷ್ಟು ಬಿಚ್ಚು ಬನ್ನಿ ಅಂತ ಕರೀತಾರೆ, ಯಾರೋ ವಿದ್ವಾಂಸರು ಎಷ್ಟು ಬಿಚ್ಚು ಬನ್ನಿ ಅಂತ ಕರೀತಾರೆ, ಅದಕ್ಕೆ ಅವ್ರಿಗೆ ಗೊತ್ತಿರೋದು ಅಂತ ಅರ್ಥ. ಅವ್ರಿಗೆ ಹೇಳಬೇಕಾಗಿಲ್ಲ, ಇವರಿದ್ರು ಮಾಡಬೇಕಾಗಿಲ್ಲ ಅಂತ ಅರ್ಥ ಮಾಡ್ಕೊಂಡು, ಹೇಳಬೇಕಾಗಿಲ್ಲ ಅನ್ನೋದನ್ನು ಮಾಡಬೇಕಾಗಿಲ್ಲ ಅಂತ ತಿಳ್ಕೊಂಡು, ಅಷ್ಟೇ ಅಲ್ಲ ಅಧರ್ಮನೇ ಮಾಡಬೇಕು ಅಂತ ಬೇರೆ ಮಾಡಿಕೊಂಡು ನಿಷಿದ್ಧ ಕೆಲಸನೇ ಮಾಡೋಕ್ಕೆ ಶುರು ಮಾಡೋದು. ಕೇಳಿದರೆ ವಾಕ್ಯ ಕೋಟ್ ಮಾಡೋದು, ನೋಡಿದರೆ ಆ ಜ್ಞಾನಿಗಳಿಗೆ ಇಲ್ಲ ಅಂತೇಳಿ ಹಾಗಲ್ಲ, ಅವ್ರು ಹೇಳಬೇಕಾಗಿಲ್ಲ, ಆ ಲೆವೆಲ್ಲಿ ಬರ್ತಾರೆ ಅಂತ ಅರ್ಥ. ತದತಿ ವರ್ತನಂ ಪರಬ್ರಹ್ಮ ಪ್ರಾಪ್ತ ಶೈವ ಇತ್ಯತ ಏವ ಮುಕ್ತಂ. ಆರಂಭದಲ್ಲಿ ಕೆಲವು ಬಿಗಿನರ್ಸ್ಗೆ ಹೇಳೋದನ್ನು ತಿಳಿದವ್ರಿಗೆ ಹೇಳಬೇಕಾಗಿಲ್ಲ. ಇಲ್ಲಿ ಬಿಗಿನರ್ ಆಗೋದಿಲ್ಲ, ಈಗ ಎಲ್ಲಿ ಬಂದ್ಬಿಟ್ಟಿದ್ದಾನೆ ಈಗಾಗಲೇ, ಮೇಲೆ ಸ್ಟೇಜ್ಗೆ ಹೋಗಿದ್ರೆ ಹೇಳಲೇಬೇಕಾಗಿಲ್ಲ, ಸಹಜವಾಗಿ ಮಾಡ್ತಾನೆ. ಯಾರೋ ಒಬ್ಬರು ಕಾಶಿಯಲ್ಲಿ ಹೋಗ್ತಾರೆ, ಇಳ್ಕೊಳ್ಳೋ ಕೋಟೆಗೆ ಇಲ್ಲಿ ಹೋಗಬೇಡ್ರಿ ಅಂದರೆ ಅವ್ರು ಹೋಗೋ ಚಾನ್ಸೇ ಇಲ್ಲ. ಅವನು ಹೇಳೋದೇ ಗೊತ್ತಾಗುತ್ತೆ ಏನು ಕೆಲವು ಹೇಳ್ತಾರೆ, ಅಲ್ಲಿ ಯಾವುದೂ ಇಲ್ಲ ಬಿಡ್ರಿ ಅಂದ್ಬಿಡ್ತಾರೆ. ಇಳ್ಕೊಳ್ಳೋಕೆ ಯಾವುದೂ ಇಲ್ಲ ಊರಲ್ಲಿ, ಹೋಟ್ಲುಗಳಲ್ಲಿ ಆಗಿದ್ರೆ, ಬಟ್ ನಿಮಗೆ ಬೇಕಾದ ಯಾವುದೂ ಇಲ್ಲ, ನೀವು ಇಳ್ಕೊಳ್ಳುತ್ತೆ ಜಾಗ ಹೇಗೂ ಇಲ್ಲ. ಯಾಕೆಂದರೆ ಆ ಸ್ಟೇಜಲ್ಲಿ ಮಾತಾಡ್ತಾನೆ, ಆದ್ದರಿಂದ ಅದು ಅಪಾರ್ಥ ಮಾಡಿಕೊಂಡೇ ತುಂಬ ಜನ ಬರೀ ತಮಾಷೆ ಎಲ್ಲ ನಡೀತಿದ್ದಾರೆ. ಆ ರೀತಿ ಎಷ್ಟೋ ಜನಗಳು ತಮಗೆ ಎಕ್ಸಾಂಪ್ಷನ್ ಅಂತ ತಿಳ್ಕೊಂಡ್ಬಿಟ್ಟು ಧರ್ಮಾಚರಣೆ ಮಾಡೋದೇ ಇಲ್ಲ. ಎಷ್ಟೋ ಜನಗಳು ನಾನು ನೋಡಿದ್ದೇನೆ, ಭಜನೆ ದಾಸಾಯಿತಲ್ಲಿ ಭಜನೆ, ಏಕಾಶಿ ಭಜನೆ, ಬೆಳಗ್ಗೆ 5 ಗಂಟೆವರೆಗೆ ಭಜನೆ ಮಾಡ್ಕೊಂಬಿಡೋದು ಒಂದು ರೌಂಡ್, ಆಮೇಲೆ ಹೇಳೋದು ಒಂದು ಗಂಟೆ ಪರಣೆ. ಯಾಕೆ ಇಷ್ಟೊಂದು ಭಜನೆ ಮಾಡಿದ್ದೇವಲ್ಲ ನಾವು, ಭಜನೆ ಮಾಡಿರೋದಕ್ಕೆ ಎಕ್ಸಾಂಪ್ಷನ್ ಯಾರು ಹೇಳಿದ್ರು? ಅಂಬರೀಷ ರಾಜನಿಗೆ ದುರ್ವಾಸರು ಬಂದರೆ ಎಕ್ಸಾಂಪ್ಷನ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವರು ಭಜನೆ ಮಾಡಿದ್ದಕ್ಕೆ ಬಿಟ್ಬಿಡ್ತಾರಾ? ಹಾಗೆ ನೋಡ್ರಿ ಅನಿಸುತ್ತೆ, ಸುಮ್ಮನೆ ಗೊತ್ತಿಲ್ಲದವ್ರಿಗೆ ಅವ್ರು ಪಾಪ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಭಜನೆ ಮಾಡಿದವ್ರು ಮನೆಗೊತ್ತು ಬರಬೇಡ, ಅದು ಅಷ್ಟಕ್ಕೆ ಮಾಡಿಬಿಡ್ತಾರೆ. ಭಜನೆ ಮಾಡೋ ಸುಳ್ಳಾಗುತ್ತೆ, ಕೊರಿ ಏನು ಮಾಡ್ತಾರೆ ಮನೆ, ಅವ್ರು ಲೇಟ್ ಮಾಡ್ತಾರೆ, ನಾವು ಲೇಟ್ ಮಾಡ್ತೀವಿ ಇಷ್ಟೇ ಬಂದಿತ್ತು. ಧನುರ್ಮಾಸದಲ್ಲಿ ವೈಕುಂಠ ಅಂತೇಳಿ 1 ಗಂಟೆ ಬರ್ತಾರೆ, 2 ಗಂಟೆಗೆ ಊಟ ಮಾಡ್ಕೊಂಡು ಬರ್ತಾರೆ. ಧನುರ್ಮಾಸ ಸಾಧ್ಯ ಇದೆಯಾ? ಎಲ್ಲ ಇನ್ವ್ಯಾಲಿಡ್. ಅದು ಏನಿಲ್ಲ, ಯಾವನವ್ರು ಮಾಡಿದ್ದೋ ಅವ್ರು 100 ಜನ ಮಾಡಿಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಕಾರಣ ಏನು ಕೊಡ್ತಾರೆ? ಜ್ಞಾನಿಗಳಿಗೆ ದೋಷ ಇಲ್ಲ ಅಂತ, ತಪ್ಪು. ಜ್ಞಾನಿಗಳಿಗೆ ಹೆಚ್ಚು ದೋಷ ಇದೆ, ಅವ್ರಿಗೆ ಹೇಳಬೇಕಾಗಿಲ್ಲ ಅಂತ ಅರ್ಥ. ಎಲೆಕ್ಟ್ರಿಷಿಯನ್ ಮನೆಗೆ ಬರ್ತಾನೆ, ಹುಷಾರಪ್ಪ ಶಾಕ್ ಹೊಡಿಸಿಬಿಡ ಅಂತ ಹೇಳ್ತೀವಿ ನಾವು, ಆ ಕಡೆ ನೋಡ್ಕೊಡೋ ಹೊಡೋದಿಲ್ಲ. ಯಾತಕ್ಕೆ? ಈ ನೋಸ್ ಎವೆ ರೀತಿ ಅಂತ ನಮ್ಮನೆ ಮಾಡ್ಕೊಂಡು ಹುಷಾರು ಅಂತ ಹೇಳ್ತಾರೆ ಇರ್ತದೆ ಮಗ್ಲಲ್ಲಿ ನಿಂತ್ಕೊಂಡು. ಯಾಕೆ? ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅನುಭವ ಇಲ್ಲ, ಅದರಿಂದ ಏನೋ ಮಾಡಿಬಿಟ್ರೆ ಕಷ್ಟ ಅಂತೇಳಿ ಅವ್ರು ಹೇಳೋದೇ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಿರುತ್ತದೆ, ಅವ್ರಿಗೆ ಅವ್ರು ಆ ತಂಟೆಗೆ ಹೋಗೋದಿಲ್ಲ, ಏನಾರು ಮಾಡ್ಕೊಡ್ತಾರೆ, ಸುಮ್ಮನೆ ಇರ್ತಾರೆ ಅಷ್ಟೇ. ಅವರು ಅವ್ರು ಹೇಳೋಷ್ಟು ಅವ್ನು ನಮಗಿಂತ ಭಾರಿ ಬಂದಿದ್ದಾನೆ, ಆದ್ದರಿಂದ ಹೇಳೋ ಕಾರಣ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಸಿಂಪಲ್ ಆಗಿಂತ ವಾಕ್ಯ ತಿಳಿಯುತ್ತೆ. ಇಲ್ಲಿ ಪ್ರತಿಕಾಲ ಬರೆದಿದ್ದ ಹಾಗೆ, ಶಬ್ದ ಬ್ರಹ್ಮ ಶಬ್ದೇನ ವೈದಿಕ ವಿಧಿ ನಿಷೇಧವು ಅತ್ರ ಉಚ್ಚೇತೆ. ವೇದೋಕ್ತವಾದ ವಿಧಿ, ವೇದೋಕ್ತವಾದ ನಿಷಿದ್ಧ, ಅದನ್ನು ಹೇಳಿಬಿಟ್ಟು ಅದನ್ನು ದಾಟ್ತಾರೆ ಅಂದರೆ ಪರಬ್ರಹ್ಮ ಪ್ರಾಪ್ತ ಸೇವ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಅರ್ಥ. ಆ ಸ್ಥಿತಿ ಬಂದ. ಪ್ರಯತ್ನಾದ್ಯತ ಭಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ. ಆಮೇಲೆ ಮತ್ತೆ ಮುಂದಿನ ಅಲ್ಲಿ ಮುಗಿಲಿಲ್ಲ, ಮುಂದಿನ ಜನ್ಮ ಮುಗಿತೋ ಯೋಚನೆ ಇಲ್ಲ. ಪ್ರಯತ್ನಾತ್ ಯತಮಾನಹಾತು, ಯತ್ನ ಪ್ರಯತ್ನ, ಭಾರಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡ್ತಾನೆ ಹೋಗ್ತಾನೆ. ಪ್ರಯತ್ನಾತ್ ಯತಮಾನಹ, ಕಂಟಿನ್ಯೂಸ್ ಪ್ರಯತ್ನ ಮಾಡ್ತಾನೆ ಯೋಗಿ. ಸಂಶುದ್ಧ ಕಿಲ್ಬಿಷ, ಎಲ್ಲ ಕಿಲ್ಬಿಷಗಳು ಹೋಗಿಬಿಡುತ್ತೆ. ಅವನು ಧ್ಯಾನಕ್ಕೆ ಅಡ್ಡಿಯಾಗತಕ್ಕಂಥ ಕರ್ಮಗಳ ಬಂಧನ ಹೋಗಿಬಿಡೋದ್ರಿಂದ ಅನೇಕ ಜನ್ಮ ಸಂಸಿದ್ಧ. ಅಲ್ಲಿ ಬಹುನಾಂ ಜನ್ಮನಾಮಂತೆ ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳ ಬಳಿಕ ಅಪರೋಕ್ಷ ಜ್ಞಾನಿಯಾಗಿ ತತಃ ಆ ಬಳಿಕ ಪರಾಂಗತಿಂ ಯಾತಿ, ವೈಕುಂಠಕ್ಕೆ ಹೋಗಿಬಿಡ್ತಾನೆ. ಇದು ಯೋಗ ಎಲ್ಲಿಂದ ಶುರುವಾಯ್ತಿದೋ, ಯೋಗಾಭ್ಯಾಸ ಶುರು ಇಚ್ಛೆಪಟ್ಟು ಶುರು ಮಾಡೋದ್ರಿಂದ ಸಿದ್ಧಿವರೆಗೂ ಬಂತಿದ್ದು. 1ನೇ ಕ್ಲಾಸ್ನಿಂದ ದೊಡ್ಡ ಇದಕ್ಕೆ ಹೋಗ್ತಾನಲ್ಲ, ಅನೇಕ ಒಂದು ಓವರ್ ನೈಟ್ ಆಗೋದಿಲ್ಲ ಅವನು. ಒಬ್ಬ ಗ್ರಾಜ್ಯುಯೇಟ್ ಓವರ್ ನೈಟ್ ಆಗ್ತಾನ? ಎಷ್ಟೋ ಜನ್ಮಗಳ ಸಾಧನೆ ಬೇಕಾಗಿ. ಅದನ್ನು ಹೇಳೋದಕ್ಕೆ ಇಷ್ಟೆಲ್ಲ ತಿಳಿಸಿದ್ದು. ನೈಕ ಜನ್ಮನಿ ಇತ್ಯಾಹ, ಒಟ್ಟಿನ ಮೇಲೆ ಒಂದು ಜನ್ಮದ ಕೋರ್ಸ್ ಅಲ್ಲ ಯೋಗಾಭ್ಯಾಸ ಮುಗಿಸೋದೇನಲ್ಲ, ಒಂದು ಜನ್ಮದ ಕೋರ್ಸ್ ಅಲ್ಲ. ಎಷ್ಟೋ ಟೀಕಾ ಟಿಪ್ಪಣಿಕಾರರಿದ್ದಾರೆ, ಎಷ್ಟೋ ಜನ್ಮ ಸಾಧನೆ ಮಾಡ್ಕೊಂಡು ಬಂದಿರ್ತಾರೆ. ಓದೋ ಸಾಧನೆ ನಮ್ಮದಾದರೆ ಬರೆಯೋ ಸಾಧನೆ ಅವ್ರದ್ದಾಗಿರುತ್ತೆ. ಪ್ರಯತ್ನಾದಿತಿ ಜಿಜ್ಞಾಸುರು ಜ್ಞಾತ್ವಾ ಪ್ರಯತ್ನ ಕರೋತಿ. ಜಿಜ್ಞಾಸು ಜ್ಞಾತ್ವಾ ಪ್ರಯತ್ನ ಕರೋತಿ, ಜಿಜ್ಞಾಸುವಾದವನು ತಿಳ್ಕೊಂಡು ಪ್ರಯತ್ನ ಮಾಡ್ತಾನೆ. ಇವನು ಪ್ರಯತ್ನ ಸಹಜವಾಗಿಯೇ ಮಾಡ್ತಾನೆ. ಏವಂ ಅನೇಕ ಜನ್ಮಭೀ ಸಂಸಿದ್ಧೋ ಅಪರೋಕ್ಷ ಜ್ಞಾನಿ ಭೂತ್ವ ಪರಾಂಗತಿಂ ಯಾತಿ, ಪರಗತಿಗೆ ಹೋಗ್ತಾನೆ ಇದು ನಿಶ್ಚಯ. ಆಹ ಚ, ಇದಕ್ಕೆ ಆಧಾರ ಇದೆ. ಅತೀವ ಶ್ರದ್ಧಯಾ ಯುಕ್ತೋ ಜಿಜ್ಞಾಸು ವಿಷ್ಣು ತತ್ಪರ ಜ್ಞಾತ್ವಾ ಧ್ಯಾತ್ವಾ ತಥಾ ದೃಷ್ಟ್ವಾ ಜನ್ಮಭಿ ಬಹುಭಿ ಪುಮಾನ್ ವಿಷೇನ್ನಾರಾಯಣಂ ದೇವಂ ನಾನ್ಯಥಾ ತು ಕಥಂಚನ. ಅತೀವ ಶ್ರದ್ಧಯಾ ಯುಕ್ತ, ಅದಕ್ಕೆ ಹಿಂದೆ ಹೇಳಿದ್ದು ಎಸ್ ಅತೀವ ಇಚ್ಛಾ ಅಂತ ಹೇಳಿದ್ರಲ್ಲ ಅದೇ. ಅತೀವ ಶ್ರದ್ಧಯಾ ಯುಕ್ತ, ಭಾರಿ ಶ್ರದ್ಧೆಯಿಂದ ಕೂಡಿದವನು ಜಿಜ್ಞಾಸು, ಜಿಜ್ಞಾಸುವಾಗಿದ್ದು ವಿಷ್ಣು ತತ್ಪರ ಹರಿದೇವ ಪರ ಅಂತಿರ್ತಾನೆ. ಜ್ಞಾತ್ವಾ ತಿಳಿತಾನೆ, ಧ್ಯಾತ್ವಾ ಧ್ಯಾನ ಮಾಡ್ತಾನೆ, ತಥಾ ದೃಷ್ಟ್ವಾ ದರ್ಶನ ಮಾಡ್ತಾನೆ. 3 ಸ್ಟೇಜ್ ಇದು. ಜ್ಞಾತ್ವಾ ಏನೋ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ನೆಕ್ಸ್ಟ್ ಏನೋ ಧ್ಯಾತ್ವಾ ಧ್ಯಾನ ಮಾಡ್ತಾನೆ, 3ನೇದು ದರ್ಶನ ಆಗುತ್ತೆ. ಈ 3 ಹಂತವನ್ನು ತಣಿಕೊಂಡು ಕೊನೆಗೆ ಜನ್ಮಭಿ ಬಹುಭಿ ಪುಮಾನ್ ಬಹುಜನ್ಮಗಳ ಸಾಧನೆಯ ಬಳಿಕ ವಿಶೇಷ ನಾರಾಯಣನ ದೇವೋ, ದೇವ ನಾರಾಯಣನ ಹತ್ರ ಹೋಗ್ತಾನೆ. ನಾಣ್ಯಥಾತು ಕಥಂಚನ, ಬೇರೊಂದು ದಾರಿ ಮಾತ್ರ ಇದಕ್ಕೆ ಇಲ್ಲೇ ಇಲ್ಲ ಅಂತ. ಯೋಗ ಜ್ಞಾನ ಮಾತ್ರ ಜಿಜ್ಞಾಸಾ ಮಾತ್ರೇಣ ಪರಬ್ರಹ್ಮ ಪ್ರಾಪ್ತಿಶ್ಚೇತ್ ಯೋಗಾನುಷ್ಠಾನ ವೈಯರ್ಥ್ಯಂ ಸ್ಯಾದಿತ್ಯತ ಏತದೇವ ಆಶಂಕ್ಯ ಭಗವತೈವ ಉತ್ತರಂ ತತ್ತಮಿತ್ಯಾಹ ನೈಕೆ. ಯೋಗವನ್ನು ತಿಳ್ಕೊಳ್ಳೋ ಇಚ್ಛೆ ಬಂದ್ರೆ ಉದ್ಧಾರ ಆಗ್ತಾನೆ ಅಂದಮೇಲೆ ಅಷ್ಟೇ ಸಾಕಲ್ಲ, ಮುಂದಕ್ಕೆ ಯಾಕೆ ಹೋಗಬೇಕು ಅಂತ ಕೇಳಿದರೆ ಆಗಲ್ಲ, ಅದು ಮುಂದಿನದೆಲ್ಲ ನಡೆದೇ ನಡೆಯುತ್ತೆ ಅಂತ ಅರ್ಥದಲ್ಲಿ ಹೇಳಿದ್ದೆ ಹೊರತು ಇದಕ್ಕಲ್ಲ. ಯೋಗಿ ಜಿಜ್ಞಾಸಾ ಮಾತ್ರೇಣ, ಯೋಗ ಜಿಜ್ಞಾಸಾ ಮಾತ್ರೇಣ ಪರಬ್ರಹ್ಮ ಪ್ರಾಪ್ತಿ ಚೇತ್. ಯೋಗವನ್ನು ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆಯಿಂದನೇ ಪರಬ್ರಹ್ಮನ ಪ್ರಾಪ್ತಿ ಆಗೋದಾದರೆ ಯೋಗಾನುಷ್ಠಾನ ವೈಯರ್ಥ್ಯಂ, ಯೋಗಾನುಷ್ಠಾನ ವ್ಯರ್ಥ ಅಲ್ಲ. ಸ್ಯಾದಿತ್ಯತಃ ಏತದೇವ ಆಶೆ, ಇದಕ್ಕೆ ಶಂಕೆ ಉತ್ತರ ಕೊಡಲಿಕ್ಕೆ ಪರಮಾತ್ಮ ಹೇಳಿದ. ನೈಕ ಜನ್ಮ ಅನೇಕ ಜನ್ಮ ಸಂಸಿದ್ಧ, ಒಂದು ಜನ್ಮದಲ್ಲಿ ಆಗೋದಿಲ್ಲ, ಆದರೆ ಆಗಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅರ್ಥ. ಯೋಗ ಜಿಜ್ಞಾಸಾ ಮಾತ್ರೇಣ ಇತ್ಯಭಿಪ್ರಾಯ, ಜಿಜ್ಞಾಸೆ ಸ್ಟಾಪ್ ಮಾಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಎಷ್ಟು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬರ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಏನು ಗ್ಯಾರಂಟಿ ಇರುತ್ತೆ ಅವ್ರಿಗೀಗ, ಈ ರೀತಿ ಇದ್ದವ್ ನೀವೆಲ್ಲ ಆಗಿರುತ್ತೆ ಅಂತ ಅರ್ಥ. ಮುಂದೆ ಪಾಸ್ ಆಗೇ ಆಗ್ತಾನೆ ಅವ್ರು ಇಟ್ಕೊಂಡು ಆರ್ಡ್ರೆ ಕೊಟ್ಟು ಹೋಗೋಷ್ಟು ಮಟ್ಟಿ ಮಾಡಿರ್ತಾರೆ, ಆದರೆ ಅಕಸ್ಮಾತ್ ಆಗದವ್ರು ಇಲ್ಲ ಅಂತ ಅರ್ಥ. ಆದರೆ ಆ ಸ್ಟೇಜ್ ಎಲಿಜಿಬಿಲಿಟಿ ಅಷ್ಟು ಮಾಡಿದವನು ಸಾಮಾನ್ಯವಾಗಿ ಏನಾಗೋದಿಲ್ಲ, ಫೇಲ್ ಆಗೋದು ಬಿಡೋದು ಚಾನ್ಸ್ ಬರೋದಿಲ್ಲ ಅಂತ ಅಂಡರ್ಸ್ಟೂಟ್ ಆ ಮಾತಿನಲ್ಲಿ ಹೇಳಿದ್ದೆ ಹೊರತು ಅಷ್ಟೇ ಇನ್ನೂ ಸೆಲೆಕ್ಷನ್ ಆಯ್ತದ ಓದೋ ಬಿಟ್ಬಿಟ್ರೆ ಅವನಾಗ ಬಿಟ್ಟ ಸೀದಾ ಆಟ ರಿಪೋರ್ಟ್ ಮಾಡ್ಕೊಳಕ್ಕೆ ಹೋಗಿಬಿಟ್ಟ. ಕೋರ್ಸ್ ಎಲ್ಲ ಎಲ್ಲ ಮಾಡಿದ್ರೆ ಆಗ್ತಿ ಅಂತ ಕೊಟ್ಟಿದ್ದೆ ಹೊರತು ಆಗಿಲ್ಲ ಇಲ್ಲ ಅಂತಲೇ ಹೇಳ್ತಾರೆ ಹೊರತು ಆಗಲಿ ಅಂತ ಹೇಳೋದಿಲ್ಲ ಅದನ್ನು. ಅತ್ರ ಯೋಗ ಜಿಜ್ಞಾಸೋಹೋ ಅಪರಾಮರ್ಶ್ಯಾತ್ ಕಥಂ ತದ್ವಿಷಯಮೇತತ್ ಇತಿ ಅಧ್ಯಾಹಾರೇಣ ವ್ಯಾಚೆಷ್ಟೇ ಜಿಜ್ಞಾಸುರಿತಿ. ಆ ವಿಷಯ ಎಲ್ಲಿ ಬಂದಿದೆ ಅಂದರೆ ಜಿಜ್ಞಾಸುವನ್ನು ಹಿಂದೆ ಬಂದಿದೆಯಲ್ಲ, ಜಿಜ್ಞಾಸುರಪ್ಪ ಯೋಗಸ್ಯ, ಅದು ಸೇರಿಸ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ಹೇಳಿದರು. ಜಿಜ್ಞಾಸು ಮೊದಲು, ಜ್ಞಾತ್ವ ಆಮೇಲೆ, ಮೊದಲು ತಿಳಿಯಬೇಕೆಂಬ ಅಪೇಕ್ಷೆ, ಆಮೇಲೆ ತಿಳುವಳಿಕೆ, ಆಮೇಲೆ ಧ್ಯಾನ, ಆಮೇಲೆ ದರ್ಶನ. ಜ್ಞಾತ್ವ ಯೋಗಂ ಇತಿ ಶೇಷ ಯಾತನಾನಂತರಂ ಅನೇಕ ಜನ್ಮ ಜನ್ಸಿದ್ಧ ಇತ್ಯನ್ಯಥಾ ಪ್ರತಿ ನಿರಾಸಾಯ ಏವಮಿತಿ. ಯಾತನಾನಂತರಂ ಅನೇಕ ಜನ್ಮ ಸಂಸಿದ್ಧ, ನರಕ ಯಾತನೆ ಅನುಭವಿಸಿಬಿಟ್ಟು ಅನೇಕ ಜನ್ಮ ಸಿದ್ಧಿಯಾಗಿ ಬರ್ತಾನೆ ಅಂತ ಹೇಳ್ತಾರೆ. ಆ ಅರ್ಥ ಅಲ್ಲ, ಅವ್ರು ಒಳ್ಳೆ ಲೋಕಕ್ಕೆ ಹೋಗ್ತಾನೆ. ಯೋಗೇ ಸಂಪೂರ್ಣೇ ಸಂಸಿದ್ಧೇ ವಿಲಂಬೇ ಸಂಸಿದ್ಧೇ ವಿಲಂಬೇ ಕಾರಣಾಭಾವಾದಿತಿ ಭಾವ. ಯೋಗ ಸಿದ್ಧಿಯಾಗಲಿಕ್ಕೆ ಟೈಮ್ ಬೇಕು, ಅದಕ್ಕೆ ಇದಕ್ಕೆ ಏನು ಬೇಡ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಹೆಚ್ಚು ಟೈಮ್ ಬೇಕಾಗಿಲ್ಲ. ಅಪರೋಕ್ಷ ಜ್ಞಾನ ಬರೋದು ಭಾರಿ ಕಷ್ಟ, ಬಂದ್ಮೇಲೆ ಮೋಕ್ಷಕ್ಕೆ ಹೋಗೋದು ಗ್ಯಾಪ್ ಬಹಳ ಜಾಸ್ತಿ ಇರೋದಿಲ್ಲ. ಇವತ್ತು ಓದೋಷ್ಟು ದಿವಸ ಅಪ್ಲಿಕೇಶನ್ ಹಾಕಿಟ್ಕೊಳ್ಳೋಕ್ಕಾಗತ್ತಾ, ಕೋರ್ಸ್ ಮುಗಿಸ್ತಾ ಒಂದು ಅಷ್ಟೇ ಕೆಲಸ ಸಿಗ್ಬೋದು, ಯಾಕಂದ್ರೆ ಇದು ಲೇಟ್ ಆಗ್ಬೋದು, ಆದರೆ ಕೆಲಸ ಸಿಗೋ ಪ್ರೋಸೆಸ್ ಆಮೇಲೆ ಲೇಟ್ ಆಗೋದಿಲ್ಲ, ಓದು ಮುಗಿದ ಮೇಲೆ ಅದು ಫಾಸ್ಟ್ ಅದು. ಬಟ್ ಓದು ನಡೆಯೋದು ಮಾತ್ರ ಅಷ್ಟು ದಿವಸ ನಡೀಲೇಬೇಕು. ಆ ಅರ್ಥದಲ್ಲಿ ಪ್ರಾರಬ್ಧ ಎಷ್ಟು ಪ್ರಾರಬ್ಧ ಎಷ್ಟೇ ಇದ್ರೂ ಕೂಡ ಅನಂತ ಜನ್ಮಗಳ ಗ್ಯಾಪ್ ಎಲ್ಲಿದೆ, ಪ್ರಾರಬ್ಧ ಅನಂತ ಪ್ರಾರಬ್ಧ ಯಾರಿಗಿರೋದಿಲ್ಲ, ಎಷ್ಟಿರುತ್ತೆ ಸ್ವಲ್ಪ ಇರೋದು. ಅರಿಯರ್ಸ್ ಅಂದರೆ ಭಾರಿ ಕೋಟಿ ಅಂತ ಇರೋದಿಲ್ಲ ಅರಿಯರ್ಸ್, ಅವ್ರು ಎಷ್ಟಿರುತ್ತೆ ಅರಿಯರ್ಸ್ ಪ್ರಪೋಸ್ಟ್ ಸ್ವಲ್ಪ ಇರುತ್ತೆ ಅಷ್ಟೇ, ತುಂಬ ಜಾಸ್ತಿ ಅರಿಯರ್ಸ್ ಅಲ್ಲ, ಅದೇ ಸ್ಯಾಲ್ರಿಗಿಂತ ಜಾಸ್ತಿ ಅರಿಯರ್ಸ್ ಬರೋದಿಲ್ಲ ಯಾವಾಗಲೂ. ಆಹಾ ಇತಿ ವ್ಯಾಖ್ಯಾತಾರ್ಥೆ ಪುರಾಣ ಸಮ್ಮತಿ ಮಾಹ ಆಹ ಚ ಇತಿ. ಇದು ಪುರಾಣ ಸಮ್ಮತಿಯನ್ನು ಕೊಡಲಿಕ್ಕೆ ಆಹ ಅಂತ ಕೋಟ್ ಮಾಡಿ. ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋ ಪಿಮತೋ ಅಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಈಗ ಉಪಸಂಹಾರ ಮಾಡ್ತಾರೆ. ತಪಸ್ವಿಭ್ಯ ಅಧಿಕ ಯೋಗಿ ಜ್ಞಾನಿಭ್ಯ ಅಪಿ ಮತ ಅಧಿಕ ಕರ್ಮಿಭ್ಯಶ್ಚ ಅಧಿಕ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಯಾವುದೇ ತಪಸ್ಸಿಗಿಂತ ಯೋಗ ಮಾಡೋದು ದೊಡ್ಡದು. ತಪಸ್ವಿಭ್ಯ ಅಧಿಕ ಯೋಗಿ, ತಪಸ್ವಿಭ್ಯ ತಪಸ್ಸು ಮಾಡುವವರಿಗಿಂತ ಯೋಗಿಯಾದವನು ಶ್ರೇಷ್ಠ. ಅದೇ ರೀತಿ ಜ್ಞಾನಿಭ್ಯೋಪಿ ಮತೋ ಅಧಿಕ, ಅಪರೋಕ್ಷ ಜ್ಞಾನ ಬಂದಮೇಲೂ ಕೂಡ ಯೋಗಾಭ್ಯಾಸ ಮಾಡ್ತಾ ಇದ್ರೆ ಧ್ಯಾನ ಇನ್ನೂ ಶ್ರೇಷ್ಠ, ಆನಂದವನ್ನು ಕಾರಣ ಆಗುತ್ತೆ. ಆದ್ದರಿಂದ ಜ್ಞಾನಕ್ಕಿಂತನೂ ಯೋಗ ಶ್ರೇಷ್ಠ, ಅಂದರೆ ಜ್ಞಾನ ಬಂದ ಮೇಲೆ ಯೋಗ ಶ್ರೇಷ್ಠ. ಕರ್ಮಿಭ್ಯಶ್ಚಾಧಿಕ ಯೋಗಿ, ಯಾವುದೇ ಕರ್ಮಾಚರಣೆ ಮಾಡೋದಕ್ಕಿಂತನೂ ಯಾವ ಶ್ರೇಷ್ಠ, ಯೋಗಿಯಾಗ ಶ್ರೇಷ್ಠ. ಯಾವುದೇ ಕರ್ಮಾಚರಣೆ ಸಂಧ್ಯಾವನ್ಯಗಳ ಮೊದಲೆಲ್ಲ ಬಿಟ್ಟಿದ್ದಲ್ಲ, ಯಾವುದು ಕೆಲವು ವಿಶೇಷಗಳು, ಕೆಲವು ವಿಶೇಷ ಕರ್ಮ ಮಾಡೋದಕ್ಕಿಂತ ಯೋಗಾಭ್ಯಾಸ ಮಾಡೋದೇ ಶ್ರೇಷ್ಠ. ತಸ್ಮಾತ್ ಯೋಗಿ ಭವಾರ್ಜುನ, ನೋಡಿ ಮೂರು ಸರ್ತಿ ಬಂತು, ತಪಸ್ವಿಗಳಿಗಿಂತ ಅಧಿಕ, ಜ್ಞಾನಿಗಳಿಗಿಂತ ಅಧಿಕ, ಕರ್ಮಿಗಳಿಗಿಂತ ಅಧಿಕ, ಆದ್ದರಿಂದ ಯೋಗಿಯಾಗೋದು ಅತಿ ಶ್ರೇಷ್ಠ. ಯಾವಾಗಲೂ ಯಾವುದರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಾಯ್ತು, ಈಗ ಯೋಗಾಭ್ಯಾಸ. ತಸ್ಮಾತ್ ಯೋಗಿ ಭವಾರ್ಜುನ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಇನ್ನು ಯೋಗಿಗಳಲ್ಲೂ ಕೂಡ ಯಾವ ಬಿಂಬರೂಪ ವಾಸನೆ ಮಾಡ್ತಾ ಅದು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಯೋಗಿ ಆದಮೇಲೂ ಕೂಡ ಅದು ಮಾಡಬೇಕಾದ್ರೆ ಧ್ಯಾನದಲ್ಲೇ ಸಮಾಧಿ ಸ್ಥಿತಿಯಲ್ಲೇ ಕೊಡಬೇಕು, ಅದು ಭಾರಿ ಶ್ರೇಷ್ಠ. ಯೋಗಿನಾಮಪಿ ಸರ್ವೇಷಾಂ ಸರ್ವೇಷಾಮಪಿ ಯೋಗಿನಾಂ, ಎಲ್ಲ ಯೋಗಿಗಳಿಗಿಂತ ಮದ್ಗತೇನ ಅಂತರಾತ್ಮನ, ಮದ್ಗತೇನ ಅಂತರಾತ್ಮನ, ಮದ್ಗತೇನ ನನ್ನಲ್ಲಿಯೇ ನೆಟ್ಟಂತಹ ಅಂತರಾತ್ಮನ ಮನಸ್ಸಿನಿಂದ ಶ್ರದ್ಧಾವಾನ್ ಶ್ರದ್ಧೆಯಿಂದ ಕೂಡಿದವನಾಗಿ ಯಹ ಯಾವನು ಮಾಂ ಭಜತೆ ನನ್ನನ್ನು ಆರಾಧಿಸ್ತಾನೋ ಸಮೇ ಯುಕ್ತತಮೋ ಮತಃ ಯುಕ್ತ ಯುಕ್ತತರ ಯುಕ್ತತಮ ಅತಿ ಹೆಚ್ಚು ಯೋಗ ಸಿದ್ಧಿಯನ್ನು ಪಡೆದವನು ಅಂತ ಅರ್ಥ. ಹೀಗೆ ಯೋಗವನ್ನು ಭಾರಿ ಪ್ರಶಂಸೆ ಮಾಡೋದಕ್ಕೆ ಇದು ಆತ್ಮ ಸಂಯಮ ಯೋಗ ಧ್ಯಾನ ಯೋಗ ಅಂತ ಅಧ್ಯಾಯ ಕೆಲಸ. ಆರನೇ ಅಧ್ಯಾಯ ಸರಿಯಾಗಿ ನಾವು ಎಲ್ಲ ಉಪನಿಷತ್ತುಗಳಲ್ಲಿ ಇವೆಲ್ಲ ಬಂದಿರತಕ್ಕಂಥ ಯೋಗಗಳ ವಿಷಯದ ಒಟ್ಟು ಸಾರಾಂಶ ಇದೆ. ತಪಸ್ವಿ ತಪಸ್ವಿಗಿಂತ ಯೋಗಿ ಶ್ರೇಷ್ಠ ಅಂತ ಹೇಳಿದರು. ಅಲ್ಲ ತಪಸ್ಸು ಯೋಗದ ಒಂದು ಮಾರ್ಗ ಅಷ್ಟೇ. ಯೋಗ ಅನ್ನೋದು ಕಾಮನ್ ಅದು, ಯೋಗ ಎಲ್ಲದಕ್ಕೂ ಕಾಮನ್ ಅದು. ಅದೇ ರೀತಿಯಲ್ಲಿ ತಪಸ್ಸು ಮಾಡಿ ಯೋಗಿ ಆಗ್ಬೋದು, ಜ್ಞಾನ ಮಾಡ್ಬೋದು, ಕರ್ಮ ಮಾಡ್ಬೋದು. ಆದರೆ ಯೋಗ ಅಂಬೋದು ಏನದು ಕಾಮನ್ ಅದು, ಬರೀ ಕರ್ಮಾಚರಣೆ ಮಾಡ್ತಾನೆ ಉಪಯೋಗಿಲ್ಲ, ಯೋಗವಾಗಿ ಮಾಡ್ತಾನೆ ಅದು ಶ್ರೇಷ್ಠ. ಅದೇ ರೀತಿ ಜ್ಞಾನ ಯೋಗಿಯಾಗಿ ಮಾಡ್ತಾನೆ, ತಪಸ್ವಿ ಯೋಗಿಯಾಗಿ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠನೇ ಹೊರತು ಬರೀ ತಪಸ್ವಿ ಬೇರೆ, ಯೋಗಿಯಾಗ ತಪಸ್ವಿ. ಹಿರಣ್ಯಕಶಿಪು ಯೋಗಿನ ಅವನು, ಎಷ್ಟು ವರ್ಷ ತಪಸ್ಸು ಮಾಡ್ದ? 36,000 ವರ್ಷ ಯೋಗಿನ ಅವನು ಅಲ್ಲೇ. ಅದರಿಂದ ಅಂತಹ ತಪಸ್ಸಿಗೆ ಅಂತ ಯಾವ್ದು ದೊಡ್ಡದು? ಯೋಗ ಅಂತಷ್ಟು ವಿಷ್ಣುವೆ ಸಂಬಂಧಪಟ್ಟರೆ ಮಾತ್ರ ಯೋಗ, ಎಲ್ಲರೂ ಯೋಗ ಆಗೋದಿಲ್ಲ ಅದು, ಗೊತ್ತಾಯ್ತಾ? ಅದಕ್ಕೆ ಯೋಗೋ ಯೋಗ ವಿಷ್ಣು ಶಾಸ್ತ್ರ, ಯೋಗ ಅಂತ ದೇವರಿಗೆ ಹೆಸರು, ಅದು ಯೋಗ ಅಂತಲೇ ದೇವರಿಗೆ ಹೆಸರು. ಅದರಿಂದ ಯೋಗೋ ಯೋಗ ವಿಧಾಮನೇತ, ಆ ಅರ್ಥದಲ್ಲಿ ಉಳಿದವರು ಯೋಗ ಅಂತ ಕರೀಲೇಬಾರದು. ಈ ಆಧುನಿಕ ಪತಂಜಲಿ ಯೋಗ ಯೋಗ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾತಕ್ಕೆ? ಅದು ವಿಷ್ಣುವಿನ ಕಾನ್ಸೆಪ್ಟೇ ಇಲ್ಲ ಅವರು, ಅಂದಮೇಲೆ ಅದು ಯೋಗ ನಿಜವಾದ ಯೋಗ ಅಲ್ಲ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮೇ ಯುಕ್ತತಮೋ ಮತಃ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಭ್ಯಾಸ ಸಂಯಮ ಯೋಗೋ ನಾಮ ಷಷ್ಠೋಧ್ಯಾಯ. ಆತ್ಮ ಸಂಯಮ ಯೋಗ, ಅಭ್ಯಾಸ ಸಂಯಮ ಯೋಗ, ಧ್ಯಾನ ಯೋಗ, ಅನೇಕ ಹೆಸರುಗಳಿದೆ. ಹೆಸರುಗಳು ಯಾವುದು ಮೂಲದಲ್ಲಿರೋದಲ್ಲ, ಅನಂತರ ನೋಡಿ ಸುಮ್ಮನೆ ಮಾಡಿರೋದಷ್ಟೇ. ಅಲ್ಲಿ ಬರೀ ಇಷ್ಟೇ, ಪ್ರಥಮೋಧ್ಯಾಯ ದ್ವಿತೀಯಾಧ್ಯಾಯ ಅಷ್ಟೇ. ಭಾಷ್ಯ ಜ್ಞಾನಿಭ್ಯ ಯೋಗಜ್ಞಾನಿಭ್ಯ ತಪಸ್ವಿಭ್ಯ ಕೃಚ್ಛ್ರಾದಿಚಾರಿಭ್ಯ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತ ಮಾಡೋದಕ್ಕಿಂತ ಯಾವುದು ಏಕಾದಶಿ ಅಂತ ಹೇಳಿಲ್ಲ. ಯಾಕೆ ಮಾಡಲೇಬೇಕಲ್ಲ, ಕೃಚ್ಛ್ರ ಮಾಡ್ತೀವಿ ಯೋಗ ಮಾಡ್ತೀವಿ ಅಂದರೆ ಯೋಗ ಮಾಡು, ಕೃಚ್ಛ್ರ ಮಾಡೋದಕ್ಕೆ ಯೋಗ ಮಾಡೋ ದೊಡ್ಡದು ಅಂತ ಹೇಳಿದ್ರು. ಚಾಂದ್ರಾಯಣ ದೊಡ್ಡದು. ಕೃಚ್ಛ್ರಾದಿಚಾರಿಭ್ಯ ಚಾರಿ ಅಂದರೆ ಮಾಡೋರು ಅಂತ. ಕೃಚ್ಛ್ರಾದಿಚಾರಿಭ್ಯ ಕೃಚ್ಛ್ರ ಆದಿ ಶಬ್ದದಿಂದ ಚಾಂದ್ರಾಯಣ, ವಿಷ್ಣು ಪಂಚಕ, ಭೀಷ್ಮ ಪಂಚಕ ಇತ್ಯಾದಿ ವ್ರತ ಮಾಡೋದಕ್ಕಿಂತ ಯೋಗಾಭ್ಯಾಸ ಶ್ರೇಷ್ಠ. ಜ್ಞಾನಿಭ್ಯ ಅಂದರೆ ಅದನ್ನು ಬೇಕಾದ್ರೆ ಬಿಡಬಹುದು, ಇದನ್ನು ಬಿಡಾಗಿಲ್ಲ ಅಂತ ಅರ್ಥ. ಹೌದು, ಧ್ಯಾನನೇ ಯೋಗಾಭ್ಯಾಸ. ಹಿಂದೆ ಹೇಳಿದ್ರೆ ಇಷ್ಟೊತ್ತು ಹೇಳ್ತಾ ಬಂದಿದ್ದೆ ಯೋಗ. ಜ್ಞಾನಿಭ್ಯ ಯೋಗ ಜ್ಞಾನಿಭ್ಯ ಉಕ್ತಂಚ ಕೃಚ್ಛ್ರಾದೇರಪಿ ಯಜ್ಞಾದೇಹೇ ಧ್ಯಾನ ಯೋಗೋ ವಿಶಿಷ್ಯತೆ. ಕೃಚ್ಛ್ರ ಇದಕ್ಕೆಲ್ಲ ಏನೋ ಅರ್ಥ ಬರೆದ್ರಿ ನೀವು ತಪಸ್ವಿಭ್ಯ ಅಂಬೋದಕ್ಕೆ, ಕೃಚ್ಛ್ರಾದಿಚಾರಿಭ್ಯ ಅಂತ ಬರೆದ್ರಿ. ಅದಕ್ಕೇನು ಆಧಾರ ಅಂದರೆ ಕೃಚ್ಛ್ರಾದೇರಪಿ ಯಜ್ಞಾದೇಹೇ, ಕೊಟೇಶನ್ ಸ್ಪಷ್ಟ ಹೇಳ್ತಾ ಇದೆ. ಯಜ್ಞ ಮಾಡ್ದ, ಕೃಚ್ಛ್ರವ್ರತ ಮಾಡ್ದ, ಅದೆಲ್ಲಕ್ಕಿಂತ ದೊಡ್ಡದು ಯಾವುದು? ಯೋಗ ದೊಡ್ಡದು. ಯಾವುದೇ ಯಜ್ಞದ ಉದ್ದೇಶ ಏನು? ಯೋಗ ಬರಲಿ ಅಂತೇಳಿ. ಯೋಗನೇ ಬರ್ತಿರ್ಬೇಕಾದ್ರೆ ಯಜ್ಞಗಳಿಗೆ ಮಹತ್ವ ಬರಲಿಲ್ಲ, ಹೇಳಲಿಲ್ಲ. ಬರೀ ಕ್ಲಾಸ್ ನಡೀತಿರ್ಬೇಕಾದ್ರೆ ಲೈಬ್ರರಿಗೆ ಹೋಗೋದು ಹೇಗೆ ಶ್ರೇಷ್ಠ ಅಲ್ವೋ ಹಾಗೆ, ಉಳಿದೊತ್ತಲ್ಲಿ ಶ್ರೇಷ್ಠನೇ ಅದು. ಕ್ಲಾಸ್ ನಡೀತಿರ್ಬೇಕಾದ್ರೆ ಹೋದರೆ ತಪ್ಪು, ಅದಕ್ಕೆ ಮಧ್ಯದಲ್ಲಿ ಬರ್ತದೆ. 14ನೇ ಸರ್ಗದೊಳಗೆ ಒಬ್ಬ ಶಿಷ್ಯ ಓದ್ತಾ ಕೂತಿರ್ತಾನೆ ಬೆಳಿಗ್ಗೆ ಎದ್ದುಬಿಟ್ಟು, ಅವು ಓದ್ಕೊತ ಬರ್ತಾರೆ, ಏ ಪಾಠ ಶುರು ಆಯಿತು ಬನ್ನಿ ಬನ್ನಿ ಅಂತೇಳಿ ತಕ್ಷಣ ಓಡೋಗ್ತಾನೆ. ಆಚಾರ್ಯ ಪಾಠ ಶುರು ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾನೆ? ಓದೋದು ಬಿಟ್ಟು ಹೋಗ್ತಾನೆ. ಅಂದರೆ ಓದೋದಕ್ಕಿಂತ ಅದು ಶ್ರೇಷ್ಠ, ಅದಿಲ್ಲದ ಹೋದ್ರೆ ತಾನು ಓದ್ತಾ ಕೊಡೋ ಶ್ರೇಷ್ಠ. ಅದು ಸ್ವಾಧ್ಯಾಯ ಪ್ರವಚನ, ಸ್ವಾಧ್ಯಾಯ ಅಂದರೆ ತಾನೇ ಓದೋದು, ಪ್ರವಚನ ಅಂದರೆ ಇನ್ನೊಬ್ರು ಹೇಳೋದು. ಅದರಲ್ಲಿ ಸ್ವಾಧ್ಯಾಯ ತಾನು ಮಾಡಿದರೆ ಹೇಳಕ್ಕೆ ಬರುತ್ತಾ, ಅದರಿಂದ ಸ್ವಾಧ್ಯಾಯ. ಕೇಳೋ ಯೋಗ ಶ್ರೇಷ್ಠ ಇದ್ದರೆ ಅದಕ್ಕೆ ಪ್ರಿಫರೆನ್ಸ್, ಕೇಳೋ ಯೋಗ ಬಂದರೆ ಅದಕ್ಕೆ ಪ್ರಿಫರೆನ್ಸ್, ಇಲ್ಲದವರು ಓದೋದು. ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೇನ ಏನ ಇಲ್ಲ ಇಲ್ಲ ಇಲ್ಲಿ ಹೇಳಿದ್ದಾರೆ, ಒಂದು ಕೊನೆಯೇ ಬರುತ್ತೆ. ಧರ್ಮರಾಜ್ ಏನು ಮಾಡ್ತಾ ಇದ್ದ? ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ಆತ ರಾಜನಾಗಿದ್ದರೂ ಕೂಡ ಯಾವುದೇ ಭೋಗ ಮಾಡ್ತಿರಲಿಲ್ಲ, ಗೊತ್ತಾಯ್ತಾ? ವನಿತಾ ನಿವೃತ್ತ ಅಂತ ಹೇಳಿಬಿಟ್ಟು ಗೋವ್ರತ ಆದಿ ವ್ರತೈರ್ಯುಕ್ತ ಅಂತ ಆಚರಣೆ ಮಾಡ್ತು. ಗೋವ್ರತ ಅಂದರೆ ಏನು ಅಂದರೆ ವಾಜರಾಜ ಚಾಂದ್ರಾಣ ವ್ರತ ಅಂತ ಬರೀತಾ. ಆತಗೆ ಶ್ರೇಷ್ಠ, ಯಾತಕ್ಕೆ? ಭಾರಿ ಮೇಲೆ ಇದ್ದಾನೆ ಅಂತ, ಅದು ಮಾಡಿಕೊಂಡೇ ಮಾಡೋ ಶಕ್ತಿ ಆತನಿಗಿದೆ, ಗೊತ್ತಾಯ್ತಾ? ಈಗ ವಿಷ್ಣು ಪಂಚಕ ಮಾಡಿದ, ಭೀಷ್ಮ ಪಂಚಕ ಮಾಡಿದೆ, ಯೋಗಾಭ್ಯಾಸ ಮಾಡಿದ, ಎರಡು ಮಾಡಿ ಭೀಷ್ಮ ಪಂಚಕೊಂಡು ಮಾಡಿ, ಏನು ಯೋಚನೆ ಇಲ್ಲ. ಅದು ಎರಡರಲ್ಲಿ ಒಂದು ಮಾಡೋದಾರೆ ಯಾವ್ದು ಮಾಡಬೇಕು? ಯೋಗ ಮಾಡು. ಅರ್ಥ ಆಯ್ತಾ? ಈಗ ಒಂದು ಮಾಡೋದು ಯೋಗ ಮಾಡೋದು. ಧರ್ಮರಾಜ ಯಾರತ್ತ? ಯಮದೇವರ ಅವತಾರ. ಅದೇನು ಸಾಮರ್ಥ್ಯ ಇತ್ತು? ಯೋಗಾಭ್ಯಾಸನೂ ಮಾಡ್ತಾ ವ್ರತವೂ ಮಾಡೋ ಶಕ್ತಿ ಇತ್ತು. ಅದನ್ನು ಯೋಚನೆ, ಭೀಷ್ಮ ಪಂಚಕ ಮಾಡಿದ್ರೆ ಮರಿಗೆ ಬಿಟ್ಟರೆ ಹೇಗಿರುತ್ತೆ? 5 ದಿವಸ ಹೇಳೋದೇ ಇಲ್ಲ ಅವ್ರು ವಿಷ್ಣು ಪಂಚಕ ಮಾಡ್ತೀನಿ ಅಂತ. ಅದ್ರ ಬದಲು ತಾನೇ ಅಡುಗೆ ಮಾಡಿದೆ, ತಾನೇ ಬೆಳೆಸಿ, ತಾನೇ ಮಾಡಿಕೊಂಡು, ಅನ್ನಕ್ಕೆ ಮಾಡಿಕೊಂಡು, ಪಾಠ ಪ್ರವೇಶರು ಮಾಡಿಕೊಂಡು ವಿಷ್ಣು ಪಂಚಕ ಮಾಡಿಬಿಟ್ರೆ
ಭಾರಿ ಶ್ರೇಷ್ಠ. ಅದೆಲ್ಲ ಮಾಡಿದ್ರೆ ಬರೀ ಮಲಗೋದಕ್ಕಿಂತ ಪಾಠ ಪ್ರವಚನ ಶ್ರೇಷ್ಠ. ಉಪವಾಸ ಮಲಗೋದಕ್ಕಿಂತ ಯಾವ ಶ್ರೇಷ್ಠ? ಆರ್ಥಲ್ಲಿ ಹೇಳಿದ್ದೆ ಹೊರತು ಎಲ್ಲ ಆಚಾರ್ಯ ಇದ್ದಾರೆ, ಅವ್ರು ಎಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ದುಶ್ಯಾಸನ ಕೊಲ್ತಾನೆ ಯಜ್ಞ ಮಾಡ್ತಾರೆ, ಆ ರೀತಿ ಮಾಡಿ ಗುಡದವ್ರಿಗೆ ಬರುತ್ತಾ, ರಕ್ತ ಬಾಯಲ್ಲಿ ಹಾಕೊಂಡು ಯಜ್ಞ ಮಾಡ್ತಾರೆ. ಅದೆಂಥ ಯಜ್ಞ ಹೇಳ್ತಾರೆ. ಸ್ಮರಣ್ ಭಗವಂತ ನೃಸಿಂಹಂ ಭಗವಂತಮೀಶ್ವರಂ ಸಮನ್ಯ ಸೂಕ್ತಂಚ ದದರ್ಶ ಭಕ್ತಿ, ಹೈಯೆಸ್ಟ್ ಯಜ್ಞ ಮಾಡ್ತಾರೆ. ಆ ರೀತಿ ಉಳಿದವ್ರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಹೇಳಿದ್ದು ಧರ್ಮರಾಜನ ಹೇಳಿದ್ದೆ ಹೊರತು ನಮಗೆ ಹೇಳಿದ್ದಲ್ಲ. ನಮಗೆ ವಿಷ್ಣು ಪಂಚಕ ಮಾಡಿದ್ರೆ ಮಾಡಿ ತಪ್ಪಲ್ಲ, ಆದರೆ ಯೋಗಾಭ್ಯಾಸ ಮಾಡೋ ಚಾನ್ಸ್ ಇದ್ದಾಗ ಏನು ಮಾಡಬೇಕು ಅದಕ್ಕೆ ಗಮನ ಕೊಡು. ಎರಡೂ ಮಾಡೋದಾದ್ರೆ ಭಾರಿ ಒಳ್ಳೆಯದು. ಕೃಷ್ಣಾದೇರಪಿ ಯಜ್ಞಾದೇಹೇ ಧ್ಯಾನ ಯೋಗೋ ವಿಶಿಷ್ಯತೆ ತತ್ರಾಪಿ ಶೇಷ ಶ್ರೀ ಬ್ರಹ್ಮ ಶಿವಾದಿ ಧ್ಯಾನತೋ ಹರೇಹೇ ಧ್ಯಾನಂ ಕೋಟಿ ಗುಣಂ ಪ್ರೋಕ್ತಂ ಅಧಿಕಂ ವಾ ಮುಮುಕ್ಷುಣಾಂ ಇತಿ ಮುಮುಕ್ಷುಣಾಂ ಇತಿ ಗಾರುಡೇ ತತ್ರಾಪಿ ಶೇಷ ಶ್ರೀ ಬ್ರಹ್ಮ ಶಿವಾದಿ ಧ್ಯಾನತೋ ಹರೇ. ಅಲ್ಲೂ ಧ್ಯಾನದಲ್ಲೂ ತಾರತಮ್ಯ ಇದೆ. ಶೇಷದೇವರು ಮಾಡೋ ಧ್ಯಾನ ಇದೆ, ಶ್ರೀ ಮಹಾಲಕ್ಷ್ಮಿ ಮಾಡೋ ಧ್ಯಾನ ಇದೆ, ಬ್ರಹ್ಮ ಶಿವಾದಿ ಧ್ಯಾನ ಇದೆ. ಅವ್ರು ಮಾಡೋ ಧ್ಯಾನದ ಕ್ವಾಲಿಟಿನೇ ಬೇರೆ. ಅದಕ್ಕೆ ಇನ್ನೊಂದು ಅರ್ಥ, ಶೇಷ ಧ್ಯಾನ, ಲಕ್ಷ್ಮೀ ಧ್ಯಾನ, ಬ್ರಹ್ಮ ಧ್ಯಾನ ಮಾಡೋದಕ್ಕಿಂತ ಯಾವ ಧ್ಯಾನ ಶ್ರೇಷ್ಠದು? ವಿಷ್ಣು ಧ್ಯಾನ ದೊಡ್ಡದು ಅಂತ. ಏನು ಅನ್ಯ ದೇವತೆಗಳ ಧ್ಯಾನ ಮಾಡೋದಕ್ಕಿಂತ ವಿಷ್ಣು ಧ್ಯಾನ ಮಾಡೋದು ಭಾರಿ ಶ್ರೇಷ್ಠ. ಯಾರದೋ ಸಹಸ್ರನಾಮ ಹೇಳು, ವಿಷ್ಣು ಸಹಸ್ರನಾಮ ಹೇಳೋದು ಶ್ರೇಷ್ಠ. ಆ ಟೈಪ್ ಸಹಸ್ರನಾಮನೇ ಹೇಳೋದಾದ್ರೆ ಯಾವ್ದು ಹೇಳು? ವಿಷ್ಣು ಸಹಸ್ರನಾಮ ಹೇಳು. ಆ ರೀತಿ ಆ ಅರ್ಥದಲ್ಲಿ ಹೇಳಿದ್ದೆ ಹೊರತು ಈ ಅರ್ಥದಲ್ಲ. ತತ್ರಾಪಿ ಶೇಷ ಶ್ರೀ ಬ್ರಹ್ಮ ಶಿವಾದಿ ಧ್ಯಾನತೋ ಹರೇಹೇ ಧ್ಯಾನಂ ಕೋಟಿ ಗುಣಂ ಪ್ರೋಕ್ತ. ಎಷ್ಟು ದೊಡ್ಡದಿದು? ಕೋಟಿ ಗುಣ ಶ್ರೇಷ್ಠ ವಿಷ್ಣು ಧ್ಯಾನ ಅಂಬುದು. ಪ್ರೋಕ್ತಂ ಅಧಿಕಮ್ಮ ಮೋಕ್ಷುಣ, ಅದಕ್ಕಿಂತ ಹೆಚ್ಚು ಮೋಕ್ಷ ಬೇಕು ಅನ್ನೋರಿಗೆ ವಿಷ್ಣು ಧ್ಯಾನವೇ ಅತಿ ಶ್ರೇಷ್ಠವಾದಂತಹ ಧ್ಯಾನ. ಇತಿ ಗಾರುಡೇ ಅಜ್ಞಾತ್ವಾ ಧ್ಯಾಯನೋ ಧ್ಯಾನಾತ್ ಜ್ಞಾನಮೇವ ವಿಶಿಷ್ಯತೆ. ಇದೆಲ್ಲ ಕೆಲವು ವಿಷಯಗಳು ಉಂಟೀಗ, ಕೆಲವು ಕ್ಲಾರಿಫಿಕೇಶನ್ ಕೊಡ್ತಾರೆ. ಈಗ ಜ್ಞಾತ್ವಾ ಧ್ಯಾನಂ ಜ್ಞಾನ ಮಾತ್ರಾತ್ ಧ್ಯಾನಾದಪಿ ತು ದರ್ಶನಂ ದರ್ಶನಾದಪಿ ಭಕ್ತೇಶ್ಚಾನ ಕಿಂಚಿತ್ ಸಾಧನಾಧಿಕಂ ಇತಿ ಚ ನಾರದೀಯೇ. ಸುಮ್ಮನೆ ಶ್ಲೋಕ ಓದಿಬಿಟ್ರೆ ಎಲ್ಲ ಬಿಟ್ಟು ಧ್ಯಾನ ಕೂತ್ಬಿಡೋ ಸಂಭವ ಇದೆ. ಜನಗಳು ಎಲ್ಲ ಬಿಡೋದು ಧ್ಯಾನ ಮಾಡ್ತಾ ಕೂತ್ಬಿಡ್ತೀವಿ ಅಂತ ಹೇಳ್ತಾರೆ. ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡಿ. ಅಜ್ಞಾತ್ವಾ ಧ್ಯಾಯನೋ ಧ್ಯಾನಾತ್ ಜ್ಞಾನಮೇವ ವಿಶಿಷ್ಟತೆ. ಏನೂ ಜ್ಞಾನ ಇಲ್ಲದವನು ಧ್ಯಾನ ಮಾಡೋದಕ್ಕಿಂತ ಜ್ಞಾನ ಮಾಡಲಿಕ್ಕೆ ಹೋಗು ಅದೇ ದೊಡ್ಡದು. ವ್ರತ ಮಾಡಲಿಕ್ಕೆ ಅದು ಶ್ರೇಷ್ಠ, ಯಾಕೆಂದರೆ ನೀನು ಧ್ಯಾನ ಮಾಡಲಿಕ್ಕೆ ಹಾಗೂ ಬರೋದಿಲ್ಲ, ವ್ರತನೂ ಬಿಟ್ಬಿಡ್ತೀವಿ. ಜೊತೆಗೆ ಅದ್ರ ಮೇಲೆ ಏನು ಮಾಡಬೇಕು? ವ್ರತನೇ ಮಾಡ. ಅದಕ್ಕೆ ಧ್ಯಾನ ಮಾಡೋ ಸ್ಥಿತಿ ಬಂದಮೇಲೆ ಏನು ಮಾಡಬೇಕಾಗ? ಎರಡರಲ್ಲಿ ಚಾಯ್ಸ್ ಸಿಗುತ್ತೆ. ಮೊದಲು ಚಾಯ್ಸ್ ಇಲ್ಲ, ಆಪ್ಷನ್ಸ್ ಯಾವಾಗ ಕೇಳ್ತಾರೆ ನಿಮಗೆ? ಒಂದು ಸ್ಟೇಜ್ ಬಂದಮೇಲೆ ಆಪ್ಷನ್ ಶುರುವಾಗೋದು. ಅದಕ್ಕೆ ಅಜ್ಞಾತ್ವಾ ಧ್ಯಾಯನೋ ಧ್ಯಾನ. ಒಬ್ಬ ಧ್ಯಾನ ಮಾಡ್ತಾ ಕೂತ್ಕೊಂಡ, ಒಬ್ಬ ಪಾಠಕ್ಕೆ ಹೋದ. ಅವ ಯಾತಕ್ಕೆ? ಇಬ್ಬರದು ಶ್ರೇಷ್ಠನೇ. ಅವನು ಧ್ಯಾನಸಿದ್ಧಿ ಜ್ಞಾನಸಿದ್ಧಿ ಬಂದುಬಿಟ್ಟಿದೆ ಧ್ಯಾನ ಮಾಡ್ತಾ ಕೂತ್ಕೊಂಡು. ಇವನೇನು ಮಾಡ್ತಾನೆ? ಇವನಿಗಿನ್ನು ಧ್ಯಾನ ಬಂದಿಲ್ಲ. ಜ್ಞಾನ ಬಂದಮೇಲೆ ಧ್ಯಾನ ಮಾಡಬೇಕಾದ್ರಿಂದ ಈ ತಾರತಮ್ಯ ಹೇಳಿದ್ದು ಜ್ಞಾನ ಬಂದಾದ್ಮೇಲೆ ಹೇಳ್ತಿದ್ದಾರೆ ಹೊರತು ಧ್ಯಾನ ಇಲ್ದ ಧ್ಯಾನನೇ ಇಲ್ದ ಧ್ಯಾನ ಮಾಡಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಮೊನ್ನೆ ಹೇಳಿದ್ದು ಕ್ರಿಯಾವಸಾನಿ ಅಂತ ಭಾಗವತ ಹೇಳಿದ್ದು. ನಿತ್ಯ ಕರ್ಮಾದಿಗಳನ್ನು ಮಾಡಿಕೊಂಡು ಧ್ಯಾನ ಮಾಡಬೇಕೇ ಹೊರತು ಅದು ಬಿಟ್ಟು ಮಾಡೋದಕ್ಕಂತ ಹೋಗಬೇಡಿ. ಕೊನೆಗೆ ಇದು ಹೋಯಿತು ಅದು ಹೋಯಿತು, ಇದು ಧ್ಯಾನ ಬರಲಿಲ್ಲ ಅದು ಕರ್ಮ ಹೋಯ್ತು, ಹೇಗಿರ್ತು ಹಾಗಾಗತ್ತೆ ತಪ್ಪು. ಇವತ್ತಾಗಿರೋದು ಹಾಗೇನೆ, ನಮ್ಮ ಜನ ವೆಸ್ಟರ್ನ್ ಕಾಪಿ ಮಾಡೋಕೆ ಶುರು ಮಾಡಿಬಿಟ್ರು. ವೆಸ್ಟರ್ನ್ ಕಲ್ಚರ್ನ, ವೆಸ್ಟರ್ನ್ ಕಲ್ಚರ್ ಬರಲಿಲ್ಲ, ಇಂಡಿಯನ್ ಕಲ್ಚರ್ ಹೋಯಿತು ಅಷ್ಟು, ಎರಡೇ ಆಗಿದ್ದಾರೆ. ತಮ್ಮ ಸಂಸ್ಕಾರ ಕಳ್ಕೊಂಡ್ರು, ಆ ಸಂಸ್ಕಾರ ಬರದೇ ಹೋಯ್ತು. ಯಾವ್ದು ಡಬಲ್ ಲಾಸದು ವಿಶಿಷ್ಯತೆ. ಶೇಷ ಧ್ಯಾನ ಅಲ್ಲ ಅಲ್ಲ, ಛಂದಸ್ಗೋಸ್ಕರ ಅಲ್ಲ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಶೇಷದೇವರು ಅಂದರೆ ವ್ಯಾಖ್ಯಾನಕೋಶರ. ಶ್ರೀ ಅಂತ ಹೇಳಿದರೆ ಸಂಪತ್ತು, ಆರ್ತಲ್ಲಿ ಹೇಳಿದ್ದೆ ಹೊರತು ದೇವತೆಗಳಲ್ಲಿ ಅವರೇ ಶ್ರೇಷ್ಠ. ತಾರತಮ್ಯ ಶ್ರೀ ಶ್ರೀ ನೋಡಿ ಬ್ರಹ್ಮ ಆಮೇಲೆ ಬಂದಿದ್ದಾರೆ. ಶ್ರೀ ಬ್ರಹ್ಮ ಶಿವಾದಿ ಧ್ಯಾನತೋ ಹರೇ ಅಂತ ಹೇಳಬೇಕಾದ್ರೆ ಇದು ಬಂದು ದಿ ಅರ್ಥವೆ. ಮೊದಲು ಶೇಷ ಅಂದರೆ ವ್ಯಾಖ್ಯಾನ ದೇವತೆ, ಆದ್ದರಿಂದ ಓದೋದು ಅಂತ ಅರ್ಥವೆ. ಸರಿ, ತಾರತಮ್ಯ ಇಟ್ಕೊಂಡು ಹೇಳಿದ್ದಲ್ಲ. ಕೆಲವು ಸರಿ ತಾರತಮ್ಯ ಇಟ್ಕೊಂಡು ಹೇಳೋದಿಲ್ಲ, ಇಟ್ಕೊಂಡು ಹೇಳ್ತಾರೆ. ಆ ಪದ್ಧತಿ ನಮ್ಮಲ್ಲಿದೆ. ಸ್ನಾನ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿ ಇರ್ಕೋರು. ಏನಿಲ್ಲ ಅಲ್ಲಿ ತಾರತಮ್ಯ ಇಲ್ಲ. ಗಂಗೆ ಚೈ ಯಮುನೆ ಚೈವ ಬರೋದಿಲ್ಲ. ಗಂಗೆ ಅಂದರೆ ಯಾವುದು ಬರಬೇಕು? ಗೋದಾವರಿ ಬರಬೇಕು. ಅದರಿಂದ ತಾರತಮ್ಯ ಇಲ್ಲ ಅಲ್ಲಿ. ಅದೇ ರೀತಿ ದಿಕ್ಕಳ ಹೆಸರು ಅಂತ ಹೇಳ್ತಾರೆ, ಪೂರ್ವ ಪಶ್ಚಿಮ ಅಂತ ಹೇಳಿಬಿಡ್ತಾರೆ. ಅವಾಗ ಏನಿಲ್ಲ, ಆಗ ತಾರತಮ್ಯ ಇಲ್ಲ. ಗೊತ್ತಾಯ್ತಾ? ಪೂರ್ವ ಅಂದ್ರೆ ಅಗ್ನಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಪೂರ್ವ ಅಂದ್ರೆ ತಾರತಮ್ಯದಲ್ಲಿ ಯಾವ್ದು ದೊಡ್ಡದು? ತಾರತಮ್ಯದಲ್ಲಿ ದಿಕ್ಕು ಯಾವುದು ಶ್ರೇಷ್ಠ? ಪೂರ್ವ ಆದಮೇಲೆ ಉತ್ತರ ಶ್ರೇಷ್ಠ, ಅದಕ್ಕಿಂತ ಈಶಾನ್ಯ ಶ್ರೇಷ್ಠ. ತಾರತಮ್ಯ ಇಲ್ಲ ಅಲ್ಲಿ. ಕ್ರಮ ಈ ಕ್ರಮದಲ್ಲಿ ಹೇಳೋದು. ನವಗ್ರಹಗಳ ಹೆಸರು ಹೇಳು, ವಾರಗಳ ಹೆಸರು ಹೇಳು ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು? ಭಾನುವಾರ, ಗುರುವಾರ, ಗುರು ಎಲ್ಲದಕ್ಕಿಂತ ಗುರು ಶ್ರೇಷ್ಠ. ಯಾಕೆ ಬೃಹಸ್ಪತ್ಯಾಚಾರ್ಯ ತಾರತಮ್ಯದಲ್ಲಿ ಶಿವರಿಗಿಂತ ಭಾರಿ ಮೇಲಿದೆ. ತಾರತಮ್ಯ ಇಲ್ಲ ಅಲ್ಲಿ. ಯಾವುದದು? ಈ ಕ್ರಮ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ತಾರತಮ್ಯ, ಮೆರಿಟ್ ತಾರತಮ್ಯ ಇಲ್ಲ. ಮೆರಿಟ್ನಲ್ಲಿ ಆಲ್ಫಾಬೆಟಿಕಲ್ ಇಲ್ಲ. ಫಸ್ಟ್ ರ್ಯಾಂಕ್ ಹೋದ್ರೆ ಜಡ್ಡಿಂದ ಶುರು ಆಗಿರುತ್ತೆ ಹೆಸರು. ಅಯ್ಯ ಇವ್ನು ಆಲ್ಫೆ ಕೊಡಬಾರ್ದು ರ್ಯಾಂಕ್ ಇವನಿಗೆ, ಆಲ್ಫಾಬೆಟಿಕ್ ಸರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಇಲ್ಲ. ಅದರಿಂದ ಆ ಆರ್ಡರ್ ಬೇರೆ, ತುಂಬ ಕಡೆ ಆ ಕಡೆ ಇದೆ. ಕ್ರಮವಾಗಿ ಹೇಳೋದು ಬೇರೆ, ತಾರತಮ್ಯ ಕ್ರಮದಲ್ಲಿ ಹೇಳುವಂತೆ. ನವಗ್ರಹಗಳು, ದಿಕ್ಕುಗಳು ಅವೆಲ್ಲ ಯಾವ ಕ್ರಮದಲ್ಲಿ ಹೇಳಬೇಕು? ವಾರಕ್ರಮದಲ್ಲಿ ನವಗ್ರಹಗಳ ಹೆಸರು, ದಿಕ್ಕುಗಳ ಕ್ರಮದಲ್ಲಿ ಈ ಕ್ರಮದ ಪ್ರದಕ್ಷಿಣಾಕಾರ ಹೇಳಬೇಕು. ಪ್ರದಕ್ಷಿಣಾಕಾರ ಹೇಳಿದಾಗ ತಾರತಮ್ಯ ಇಲ್ಲ. ತಾರತಮ್ಯ ಬಂದಾಗ ಪೂರ್ವ ಉತ್ತರ ದಕ್ಷಿಣ ಬರ, ಅರ್ಥಾಯ್ತಾ? ಈಶಾನ್ಯ ಶ್ರೇಷ್ಠ ಕ್ರಮ ಇಟ್ಕೊಂಡಾಗ ಯಾವ ಸಮಸ್ಯೆಯನ್ನು ಬರೋದಿಲ್ಲ. ಅಡುಗೆ ಮಾಡೋ ಕ್ರಮ ಬೇರೆ, ಬಡಿಸೋ ಕ್ರಮ ಬೇರೆ, ಗೊತ್ತಾಯ್ತಾ? ಅಡುಗೆ ಮಾಡೋ ಕ್ರಮಕ್ಕೂ ಬಡಿಸೋ ಕ್ರಮಕ್ಕೂ ವ್ಯತ್ಯಾಸ ಇದೆ. ಅಡುಗೆ ಮಾಡ್ಬೇಕಾದ್ರೆ ನೋಡ್ತಾನೆ, ಕಡೆಯಾಗಿ ಅನ್ನ ಮಾಡ್ತಾನೆ ಸಾಮಾನ್ಯ ಬಿಸಿ ಇರಲಿ ಅಂತ. ಬಡಿಸ್ಬೇಕಾದ್ರೆ ಏನು ಮಾಡ್ತಾನೆ? ಉಪ್ಪು ಇಲ್ಲಿ ದಿಕ್ಕುಗಳೆಲ್ಲ ನೋಡ್ತಾನೆ, ಆ ದಿಕ್ಕುಗಳು ನೋಡ್ಬೇಕು. ಈಶಾನ್ಯಕ್ಕೆ ಪಾಯಸ, ಆಮೇಲೆ ನೈಋತ್ಯಕ್ಕೆ ಏನಾಕ್ಬೇಕು? ಉಪ್ಪು. ಯಾಕೆ ನೈಋತ್ಯ ಉಪ್ಪು ಅಭಿಮಾನಿ ದೇವತೆ ಯಾರು? ಅದು ವಾಸ್ತು, ಆ್ಯಕ್ಚುಲಿ ಮನೆ ವಾಸ್ತು ಹೇಗೋ ಬಡಿಸೋ ವಾಸ್ತು ಹಾಗೆ ಇರೋದು, ಗೊತ್ತಾಯ್ತಿಲ್ಲ? ಬಡಿಸೋ ವಾಸ್ತು ಹೇಗಿದೆ ಅಂದರೆ ಇದು ಫಲ ಈಶಾನ್ಯ, ನಮ್ಮ ಎದುರಿಗಿರೋದು ಪೂರ್ವ, ಇದು ಈಶಾನ್ಯ, ಅಲ್ಲಿ ಪಾಯಸ ಎಲ್ಲ ಬರಬೇಕು. ಕರೆಕ್ಟ್ ಆಪೋ ಇದು ಆಗ್ನೇಯ, ಅದು ನೈಋತ್ಯ. ನೈಋತ್ಯಕ್ಕೆ ಏನು ಬರಬೇಕು? ಪೂರ್ವ, ಆಗ್ನೇಯ, ದಕ್ಷಿಣ, ಆಮೇಲೆ ನೈಋತ್ಯ. ನೈಋತ್ಯ ನೀವು ಉಪ್ಪು ಕರೆಕ್ಟ್. ಅಭಿಮಾನ ದೇವತೆ, ಅಭಿಮಾನ ದೇವತೆ ನೆನಪಾಗಾಗೆ ಬಡಿಸೋ ಕ್ರಮ ಮಾಡಿರೋದು, ಗೊತ್ತಾಯ್ತಾ? ವ್ಯಂಜನಾದಿಗಳೆಲ್ಲ ಇಲ್ಲಿ ಬರಬೇಕು. ಹಿಡಿತ ಅನ್ನ ಇರೋದು ಫಸ್ಟ ಬಡ್ಸಕ್ಕೆ ಬಂದಿರ್ತಾರೆ ಬಟ್ಟೆಗಳಲ್ಲಿ, ಎಲ್ಲೆಲ್ಲೋ ಹಾಕ್ಬಿಡ್ತಾರೆ ಅಡಿ ಅಂತ. ಪಾಯಸ ಈ ಕಡೆ ಹಾಕ್ತಾರೆ, ಅಲ್ಲಿ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ. ಹೊಸಬ್ರತ್ ಅವತ್ತೇ ಗೊತ್ತಾಗ, ಹೊಸಬ್ರ ಅಷ್ಟೇ ಅಲ್ಲ, ಅವ್ರು ಬ್ರಾಹ್ಮಣರೇ ಆಗಿರೋದಿಲ್ಲ ಎಷ್ಟೋ ಸಲ ಹೇಳ್ಕೊಬಂದಿರ್ತಾರೆ. ಅವ್ರನ್ನ ಹಾಕ್ಬಿಡ್ತಾರೆ ತಪ್ಪು, ಬಡ್ಸೋ ಕ್ರಮ ನೋಡಿದಾಗ ಅವ್ನಿಗೆ ಯಾವುದೋ ಅಲ್ಲೋದು ಗೊತ್ತಾಗ್ಬಿಡುತ್ತೆ, ಯಾವ್ದು ಎಲ್ಲೆಲ್ಲಿ ಹಾಕ್ಬೇಕು ಅಂತೇಳಿ. ಅನ್ನ ಇಲ್ಲಿ ಬರಬೇಕು, ಪೂರ್ವದ ಕರೆಕ್ಟಾಗಿ ಇಲ್ಲಿ ಬರಬೇಕು. ಮತ್ತೆ ಪ್ರಾಣಾವತಿ ತಗೋಬೇಕಾದ್ರೂ ಕ್ರಮ ಇದೆ, ಮತ್ತೆ ಅಲ್ಲ ಅನ್ನೇ ತಗೋತಿರ್ತಾರೆ, ತಗೋಬಾರ್ದು ಹಾಗೆಲ್ಲ. ಐದು ತಗೋಬೇಕಲ್ಲ, ಪೂರ್ವ, ಆಮೇಲೆ ದಕ್ಷಿಣ, ಪಶ್ಚಿಮ, ಉತ್ತರ, ಮಧ್ಯ, ಹಾಗೆ ತಗೋಬೇಕು. ಬ್ರಹ್ಮಣೀಯ ಸ್ವ ಮಧ್ಯ ತಗೋಬೇಕು. ವಿಷ್ಣು ತೀರ್ಥ ಅದೆಲ್ಲ ಬರೀತಾರೆ. ಪ್ರಾಣವಿದ್ಯ ತಗೊಂಡು ಅಭ್ಯಾಸರೇ ಹೋಗಿರೋದ್ರಿಂದ ಯಾವುದಕ್ಕೆ ಯಾವ ತಗೋಬೇಕು ಅಂತ ಗೊತ್ತೇ ಇರೋದಿಲ್ಲ. ಆ ಕ್ರಮದಲ್ಲಿ ತೊಗೊಂಡ್ರೆ ಅದು ಸರಿಯಾದ, ಇಲ್ಲ ಎಂಜಲಾಗುತ್ತೆ, ಅಲ್ಲೇ ತೊಗೊಂಡ್ಬಿಟ್ರೆ ಏನಾಗುತ್ತೆ? ಉಚ್ಚಿಷ್ಟ ಆದಾಗಲೇ ಅದನ್ನೇ ಕೊಡೋಕ್ಕೆ ಬರೋದಿಲ್ಲ. ಈ ಕ್ರಮದಲ್ಲಿ ತಗೋಬೇಕು. ಅಲ್ಲ, ಕೆಲವುದಕ್ಕೆ ಪೂರ್ವ ಶ್ರೇಷ್ಠ. ಇವತ್ತು ಉದಾಹರಣೆಗೆ ಅಲ್ಲೂ ಕೂಡ ನೋಡಿ, ಪೂರ್ವ ನದಿಯಲ್ಲಿ ಸ್ನಾನ ಮಾಡ್ತೀರಿ, ಬಾವಿಯಲ್ಲಿ ಸ್ನಾನ ಮಾಡೋಕ್ಕೆ ಪೂರ್ವಾಭಿಮುಖನೇ ಮಾಡಬೇಕು, ಉತ್ತರಾಭಿಮುಖ ಮಾಡಬೇಕು. ಆದರೆ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಆ ನಿಯಮ ಇಲ್ಲ, ಪ್ರವಾಹಕ್ಕೆ ಎದುರೆ ಮಾಡಬೇಕು. ದಕ್ಷಿಣ ನೀರು ನೋಡುವ ಪ್ರವಾಹ ವಿಮುಖವಾಗಿ ಮಾಡಬೇಕು. ಎಷ್ಟು ವ್ಯತ್ಯಾಸ ಬರುತ್ತಾಗ. ಆದ್ದರಿಂದ ಕ್ರಮದಲ್ಲಿ ಏನಿದೆ, ತಾರತಮ್ಯ ಕ್ರಮ ಬಿಟ್ಟು ಬೇರೆ ಕ್ರಮ ಇರೋದ್ರಿಂದ ಇದು ತಾರತಮ್ಯ ಭಂಗ ಆಗಿ ಅಂತ ಹೇಳಿದ ಹೋಗಬಾರ್ದು. ಆಚಾರ್ಯ ಹೇಳಬೇಕು, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಪ್ರಿಯೋಬೀಜ. ಬ್ರಹ್ಮ ಇಂದ್ರ ರುದ್ರ, ಗೊತ್ತಾಯ್ತಾ? ಬ್ರಹ್ಮ ಇಂದ್ರ ರುದ್ರ, ಬ್ರಹ್ಮ ರುದ್ರ ಇಂದ್ರ ಆಗಬೇಕು. ಇಂದ್ರ ಒಂದು ಯಾಕಾಯಿತು? ಆ ಕ್ರಮ ಹೇಳಿದ್ದ, ಅದು ಹೇಳ್ಬೇಕಾರ ಆ ಪಾಠ ಬಂದಾಗಲೇ ಹೇಳಿದ್ದ. ಧ್ಯಾನಂ ಕೋಟಿ ಗುಣಂ ಪ್ರೋಕ್ತಂ ಅಧಿಕಂ ವಾ ಮೋಕ್ಷಣಾಂ ಜ್ಞಾತ್ವಾ ಧ್ಯಾನಂ ಜ್ಞಾನ ಮಾತ್ರ ಧ್ಯಾನಾದಪಿತು ದರ್ಶನ. ಧ್ಯಾನ ಮಾಡೋಕ್ಕಿಂತ ಯಾವ್ದು ದೊಡ್ಡದು? ಪಾರಾಯಣ ಮಾಡ್ತಾ ಕೂತಿದ್ದ, ದೇವ್ರ ದರ್ಶನಕ್ಕೆ ಅವಕಾಶ ಸಿಕ್ತು, ಅಲ್ಲಿ ಮಾಡ್ತಾ ಕೂತ್ಬಿಟ್ಟು ದೇವ್ರು ನೋಡ್ತಾನೆ ಇಲ್ಲ. ಏನ್ ಮಾಡ್ಬಿಟ್ಟ ಅವನೀಗ? ಅವ್ರು ಇಲ್ಲಿ ಕೂತ್ರೆ ಹೊರಗೆ ಕೂತ್ರೆ ಎಲ್ಲ ಒಂದೇ. ಅವಾಗ ಏನ್ ಮಾಡ್ಬೇಕು? ಅವನಾಗ ದೇವ್ರು ನೋಡ್ಬೇಕ, ದರ್ಶನ ದೊಡ್ಡದಾಗ. ಧ್ಯಾನ ಬರೀ ಜ್ಞಾನಕ್ಕಿಂತ ಧ್ಯಾನ ದೊಡ್ಡದು, ಧ್ಯಾನಕ್ಕಿಂತ ದರ್ಶನ ದೊಡ್ಡದು. ಜ್ಞಾತ್ವಾ ಧ್ಯಾನಂ ಜ್ಞಾನ ಮಾತ್ರ. ಇನ್ನು ಜ್ಞಾನ ಬಂತು, ಧ್ಯಾನ ಮಾಡ್ತಾನೆ, ಅವಾಗ ಜ್ಞಾನಕ್ಕಿಂತ ಶ್ರೇಷ್ಠ ಅದು. ಧ್ಯಾನಾದಪಿತು ದರ್ಶನಂ, ಧ್ಯಾನಕ್ಕಿಂತ ದರ್ಶನ ಶ್ರೇಷ್ಠ. ದರ್ಶನಾದಪಿ ಭಕ್ತೇಶ್ಚ ನ ಕಿಂಚಿತ್ ಸಾಧನಾಧಿಕ. ದರ್ಶನ ಭಕ್ತಿ ಇವು ಹೈಯೆಸ್ಟ್ ಆದ್ದರಿಂದ ಇವೆರಡಕ್ಕೆ ಭಂಗ ಬರದೆ ಹೋದರೆ ಏನಾದ್ರು ಮಾಡಿ, ಇವೆರಡಕ್ಕೆ ಭಂಗ ಬಂದರೆ ಏನು ಮಾಡಿ ಪ್ರಯೋಜನ ಇಲ್ಲ. ಇತ್ತೀಚ ನಾರದೀಯೇ ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್. ಇದರಲ್ಲಿ ಕ್ಲಾರಿಫಿಕೇಶನ್ ಕೊಡದೆ ಹೋಗಿದ್ರೆ ಎಲ್ಲರೂ ಮೆಕ್ಯಾನಿಕಲ್ ಧ್ಯಾನಕ್ಕೆ ಶುರು ಮಾಡಿಬಿಡ್ತಾ ಇದ್ರು. ಶ್ರೀಮದ್ ಭಗವದ್ಗೀತಾ ಭಾಷೆ ಷಷ್ಠೋಧ್ಯಾಯ. ಅದನ್ನು ಹೇಳಿದ್ದೇನೆ, ಎರಡು ಸೇರಿಸಿ ಹೇಳ್ಬಿಟ್ರಲ್ಲ, ಜ್ಞಾನ ಧ್ಯಾನ ಎರಡರಲ್ಲಿ ಅಲ್ಲಿ ಚಾನ್ಸ್ ಕೊಡ್ತಾರೆ. ಮತ್ತೆ ಯಾರು ಕೇಳೋರಿದ್ರೆ ಜ್ಞಾನ ಕಾರ್ಯ ಮಾಡ್ರಿ, ಇಲ್ಲದವ್ರೆ ಧ್ಯಾನ ಮಾಡ್ತಕ್ಕದು. ಅದು ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ, ಆ ಎರಡು ಮೇನ್. ಅದರಲ್ಲಿ ಒಬ್ಬನೇ ಕೂತಾಗ ಧ್ಯಾನ, ಇನ್ನೊಬ್ರು ಬಂದಾಗ ಪಾಠ ಪ್ರವಚನ. ಯಾರು ಬಂದೇ ಇಲ್ಲ, ಜ್ಞಾನ ಶ್ರೇಷ್ಠ ಅಂತೇಳಿ ಸುಮ್ಮನೆ ಕೊಡೋಕ್ಕಾಗತ್ತಾ? ಧ್ಯಾನ ಮಾಡಿ, ಧ್ಯಾನ ಮಾಡ್ತಿದ್ದ. ಆದರೆ ಉದಾಹರಣೆಗೆ ಒಬ್ಬನು ಇಬ್ಬನು ಬಂದಿದ್ದಾನೆ, ಯಾರು ಸಣ್ಣ ಹುಡುಗ ಬಂದಿದ್ದಾನೆ, ಶಬ್ದ ಕೇಳೋದಕ್ಕೆ ಬಂದಿದ್ದಾನೆ, ಧ್ಯಾನ ಮಾಡ್ತಾನೆ. ಶಬ್ದ ಹೇಳೋದಕ್ಕೆ ಧ್ಯಾನ ಮಾಡೋದೇ ದೊಡ್ಡದು. ಯಾರು ಸುಧಾದಿಗಂತ ಕೇಳೋಕೆ ಬರ್ತಾನೆ, ಅವಾಗ ಯಾವ್ದು ದೊಡ್ಡದು? ಯಾಕೆ ಜ್ಞಾನವೃದ್ಧಿ ತನಗೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದು ಮಾಡಬೇಕು. ಅದು ವ್ಯಾಕರಣಾದಿ ಶಾಸ್ತ್ರ ನಮ್ಮಲ್ಲಿ ಯಾವುದೋ ತಪ್ಪಿದೆ, ವ್ಯಾಕರಣಾದಿ ಶಾಸ್ತ್ರ ಪಾಠಕ್ಕೋಸ್ಕರ ಟೈಮ್ ಇಟ್ಬಿಡ್ತಾ, ತಪ್ಪು. ಅದೇನು ಬೆಳಿಗ್ಗೆ ಒಳ್ಳೆ ಪ್ರೆಷರ್ಸ್ ಟೈಮ್, ಬೆಳಿಗ್ಗೆ ಸುಮಾರು 4 ಗಂಟೆಗೆ ಎಷ್ಟೋ ಮಠಗಳ ಅಭ್ಯಾಸ, 4 ಗಂಟೆಯಿಂದ 8 ಗಂಟೆವರೆಗೂ ಪಾಠ, ಬೆಳಿಗ್ಗೆ ಸ್ನಾನ ಕೂಡ ಮಾಡಿರೋದಿಲ್ಲ, ಅದು ಬಿಡಿ. ಅವಾಗ ಏನು ತರ್ಕ ಪಾಠ ಶುರು ಮಾಡಿಬಿಟ್ಟಿರ್ತ, ಭಾಳ ತಪ್ಪು. ಯಾಕೆ ಸ್ನಾನ ಎಲ್ಲದಕ್ಕಿಂತ ಭಾರಿ ನಿಕೃಷ್ಟ. ಅಲ್ಲಿ ಸುಧಾ ಪಾಠ ಹೇಳ್ತಾ ಭಾರಿ ದೊಡ್ಡದು, ಅದರಲ್ಲೂ ತಾರತಮ್ಯ ಇದೆ. ಯಾವ ಪಾಠಕ್ಕೋಸ್ಕರ? ವ್ಯಾಕರಣ ಪಾಠಕ್ಕೋಸ್ಕರ ನೀವು ಧ್ಯಾನ ಬಿಡಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ? ತರ್ಕ ಪಾಠಕ್ಕೋಸ್ಕರ ಧ್ಯಾನ ಬಿಡಲಿಕ್ಕಾಗೋದಿಲ್ಲ, ಆದರೆ ಶಾಸ್ತ್ರ ಪಾಠಕ್ಕೋಸ್ಕರ ಸುಧಾದಿ ಗ್ರಂಥಕ್ಕೋಸ್ಕರ ಬಿಡ್ಬೋದು. ಯಾತಕ್ಕೆ? ಅದಕ್ಕಿಂತ ಶ್ರೇಷ್ಠ ಆದ್ರೆ ಅಲ್ಲೂ ತಾರತಮ್ಯ ಇದೆ. ಅಜ್ಞಾತ ಹೇಳಿದೇನು ಸುಧ್ಭಾಗ, ಪಾರಾಯಣ ತಾನು ಒಬ್ಬನೇ ಓದೋದು. ಹಾಂ, ಅದು ಹೇಳಿದ್ದು ಎಲ್ಲ ಮಾಡಕ್ಕೆ ಒಬ್ಬರಿಗೆ ಬರೋದಿಲ್ಲ, ಆದ್ರಿಂದ ಯಾವ ಕಾಲಕ್ಕೆ ಯಾವ ಶ್ರೇಷ್ಠನೋ ಅದನ್ನು ಮಾಡಿ ಅಂತ ಅರ್ಥ. ಬರೀ ಧ್ಯಾನ ಮಾಡಲಿಕ್ಕೆ ಕೂಡ ಬರೋದಿಲ್ಲ, ಬರೀ ಅದಕ್ಕೆ ಮಲಗಿ ಪರಮಾತ್ಮ ಯಾತಕ್ಕೆ ಹೇಳಿದ್ರು ಅಂದರೆ ಬರೀ ಮಲಗಲಿಕ್ಕೂ ಆಗಲ್ಲ, ಕೂಡೋಕ್ಕೂ ಆಗಲ್ಲ, ನಿಲ್ಲೋಕ್ಕೂ ಆಗಲ್ಲ, ಒಂದು ಮಾಡಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೇನು ಮಾಡಬೇಕು? ಒಂದು ಚೇಂಜ್ ಮಾಡಿದಾಗ ಅದನ್ನು ಮಾಡಿ. ಧ್ಯಾನ ಮಾಡಲಿಕ್ಕೆ ಯಾವ ಸಾಧ್ಯ ಆಗೋದಿಲ್ಲ, ಅವ ಕರ್ಮ ಮಾಡಿ ಓದಿ. ಆ 24 ತಾಸು ಒದ್ದೆ ಮಾಡೋ ಶಕ್ತಿ ಯಾರಿಗಿದೆ? ಆ ದೇವ ದೊಡ್ಡ ದೊಡ್ಡವರಿಗೆ, ಸಾಮಾನ್ಯರಿಗೆಲ್ಲ ಆ ಕಾಲಕ್ಕೇನೋ ಅದನ್ನು ಮಾಡಿ ಅಂತ ಅರ್ಥ. ಇತಿ ಶ್ರೀ ಜ್ಞಾನ ಜ್ಞಾನಂ ಯೋಗಸ್ಯ ಫಲಂ ತತ್ಕಥಂ ಜ್ಞಾನಿಭ್ಯೋಪ್ಯಧಿಕೋ ಮತಃ ಇತ್ಯತಃ ಜ್ಞಾನಿಭ್ಯ ಇತಿ. ಜ್ಞಾನ ಯೋಗದ ಫಲ ಅಂತ, ಜ್ಞಾನಕ್ಕಿಂತ ಯೋಗ ಶ್ರೇಷ್ಠ ಅಂತ ಬಿಡ್ತೀರಲ್ಲ ಅಂದರೆ ಹಾಗಲ್ಲ, ಬರೀ ಪರೋಕ್ಷ ಜ್ಞಾನಕ್ಕಿಂತ ಅದು ದೊಡ್ಡದು ಅಂತ ಹೇಳೋದು ಹೊರತು ಇದ ಹೇಳಿದ್ದಲ್ಲ. ಇತಿ ಜ್ಞಾನಮಪಿ ತಪಃ, ಯದ್ಯಪಿ ಜ್ಞಾನ ತಪಸಾ ಪೂತಃ ಇತಿ ಜ್ಞಾನಮಪಿ ತಪಃ ತಥಾಪಿ ತದಧಿತ್ಯಮೇವಾತ್ರ ವಿವಕ್ಷಿತ ಮಿತ್ಯಾಹ ತಪಸ್ವಿಭ್ಯ ಇತಿ. ಹಿಂದೆ ಬಂದಿದೆ, ಬಹವೋ ಜ್ಞಾನ ತಪಸ ಪೂತ ಮದ್ಭಾವಮಾಗತಃ ಅಂತ ಬಂದಿದೆ. ಜ್ಞಾನವೇ ತಪಸ್ಸು ಅಂತ ಹೇಳಿದ್ದಾರೆ, ತದ್ದಿ ತಪಃ ತದ್ದಿ ತಪ ಅಂತ ಹೇಳಿದ್ದಾರೆ. ಮತ್ತೆ ಆ ತಪ ಅಂದ್ಬಿಡ್ಬೇಕಾಗತ್ತಲ್ಲ ಅಂದರೆ ಅಲ್ಲ, ಅದನ್ನು ಬಿಟ್ಟು ಬೇರೆ ತಪಸ್ಸಿನ ಬೇಡ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಜ್ಞಾನ ತಪಸ್ಸಿಗಿಂತ ಬೇರೆ ಎಲ್ಲ ತಪಸ್ಸುಗಳು ಕಡಿಮೆ. ಗೊತ್ತಾಯ್ತು? ಜ್ಞಾನ ತಪಸ್ಸು ಹೈಯೆಸ್ಟ್, ಆದ್ದರಿಂದ ಇಲ್ಲಿ ತಪಸ್ಸಿಗಿಂತ ಜ್ಞಾನ ಶ್ರೇಷ್ಠ ಅಂದರೆ ಬೇರೆ ತಪಸ್ಸುಗಳಿಗಿಂತ ಜ್ಞಾನ ಶ್ರೇಷ್ಠ ಅಂತ, ಬೇರೆ ತಪಸ್ಸುಗಳಿಗಿಂತ ಯೋಗ ಶ್ರೇಷ್ಠ. ಜ್ಞಾನ ತಪ ರೂಪ ತಪಸ್ಸಿಗಿಂತ ಯೋಗ ಶ್ರೇಷ್ಠ ಅಲ್ಲ, ಅದು ಯೋಗನೇ. ಜ್ಞಾನ ಇಟ್ಸೆಲ್ಫ್ ಇಸ್ ಯೋಗ, ಆದ್ದರಿಂದ ಅದಕ್ಕೇನು ಅದಕ್ಕಿಂತ ದೊಡ್ಡದೊಂದು ಪ್ರಶ್ನೆ ಬರೋದಿಲ್ಲ. ತಥಾಪಿ ತದತಿರಿಕ್ತಮೇ ಮಾತ್ರ ವಿವಕ್ಷಿತ ಮಿತ್ಯಾ ತಪಸ್ವಿಭ್ಯಾ ಇತಿ. ಬ್ರಹ್ಮಜ್ಞಾನಾತ್ ಆಧಿಕ್ಯಸ್ಯ ಅಸಂಭವಾತ್ ಯೋಗಜ್ಞಾನಾಧಿಕ್ಯಸ್ಯ ಪೃಥಗುಪ್ತತ್ವಾದಿತಿ ಭಾವ ಅತಏವ ಪೂರ್ವಂ ತದ್ವ್ಯಾಖ್ಯಾತಂ. ಬ್ರಹ್ಮಜ್ಞಾನಾತ್ ಆಧಿಕ್ಯಸ್ಯ ಅಸಂಭವಾತ್, ಬ್ರಹ್ಮಜ್ಞಾನಕ್ಕಿಂತ ಅಧಿಕ ಯಾವುದೂ ಇಲ್ಲ, ಅದರಿಂದಾಗಿಯೇ ಪ್ರತ್ಯೇಕ ಅದನ್ನು ಹೇಳಿದರು. ಅಥವಾ ಪೂರ್ವಂ ತದ್ವ್ಯಾಖ್ಯಾತಂ, ಅದಕ್ಕೆ ಆ ವಿಷಯ ಹೇಳಿಯಾಗಿದೆ. ಕೆಲವು ವಿಷಯಗಳನ್ನು ಏನು ಮಾಡ್ತಾರೆ, ಹಿಂದೂ ಮುಂದೆ ನೋಡಿದ್ರೆ ಮೆಕ್ಯಾನಿಕಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ಕ್ಲಾರಿಫಿಕೇಶನ್. ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಅಂದ ತಕ್ಷಣ ಪಾಠ ಪ್ರವಚನ ಬಿಟ್ಟು ಧ್ಯಾನ ಮಾಡ್ತಾ ಕೊಡಬೇಕು ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ನೀವು ಶ್ರೇಷ್ಠ ಅಂದಿರಲ್ಲ ಅಂತ ಕೇಳಿದರೆ ಈ ಕಾಂಟೆಕ್ಸ್ಟಲ್ಲಿ ಹೇಳಿದ ಮಾತನ್ನು ಬೇರೆ ಯಾವುದಕ್ಕೂ ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ಆ ಸಂದರ್ಭದಲ್ಲಿ ಹೇಳಿದ ಮಾತು ಉಕ್ತಾರ್ಥಂ ಉಪಪಾದಯನ್ ಶ್ಲೋಕದ್ವಯಾರ್ಥಂ ಪುರಾಣ ವಾಕ್ಯೇನ ಆಹ ಉಕ್ತಂಚ ಇತಿ. ತಾವು ಹೇಳಿದ ಅರ್ಥವನ್ನು ಉಪವಾದನೆ ಮಾಡೋದಕ್ಕೋಸ್ಕರವಾಗಿ ಪುರಾಣ ವಾಕ್ಯವನ್ನು ಕೋಟ್ ಮಾಡ್ತಾರೆ. ಉಕ್ತಂಚ ಇತಿ ಮುಮುಕ್ಷೂಣಾಂ, ಉಕ್ತಂಚ ಇದೆ ಮುಮುಕ್ಷೂಣಾಂ ಅಂದರೆ ಮುಮುಕ್ಷೂಣಾಂ ಬರೆದು ಮುಮುಕ್ಷು, ಅಲ್ಲಿ ಏನಾಗಿದೆ ವಾಕ್ಯ ನೋಡಿ, ಮುಮುಕ್ಷೂಣಾಂ ಇದೆ. ಆ್ಯಕ್ಚುಲಿ ಏನಂತಿರ್ಬೇಕಲ್ಲಿ ಮುಮುಕ್ಷ ಮುಮುಕ್ಷೂಣಾಂ ಅಂತಾಗೋದು, ಗುರುಣಾಂ ಉಕಾರ ಅಂತ ಬಹುವಚನ ಷಷ್ಠಿ ವಿಭಕ್ತಿ ಬಹುವಚನಕ್ಕೆ ಮುಮುಕ್ಷೂಣಾಂ ಆಗೋದಿಲ್ಲ, ಮುಮುಕ್ಷೂಣಾಂ ಅಂತಾಗೋದು. ಅದಕ್ಕೆ ಏತೇಷ ಅದು ಆರ್ಷ ಪ್ರಯೋಗ ಅನ್ಸತ್ತೆ. ಛಾಂದಸ, ಛಾಂದಸ ಅಂದರೆ ವೇದಗಳಲ್ಲಿ ವೇದ ಸಮನಾದ ಗ್ರಂಥಗಳಲ್ಲಿ ಆ ರೀತಿ ಪ್ರಯೋಗ ಮಾಡ್ತಾರಾದ್ರಿಂದ ಅದು ಸರಿ ಅಂತ ಅರ್ಥ. ಏತೇನ ಸರ್ವೇಷಾಮಪಿ ಯೋಗಿನಾಂ ಮಧ್ಯೆ ಯೋ ಮಾಂ ಭಜತೆ ಸ ಯುಕ್ತತರೋ ಮತಃ. ಒಬ್ಬನು ಭಿಕ್ಷು ವಂಚಕ ಮಾಡಿದ ಮಲಿಕೊಂಡ್ಬಿಟ್ಟ, ಇನ್ನೊಬ್ಬನು ಭಿಕ್ಷು ವಂಚಕ ಮಾಡಿಲ್ಲ, ಓತ ಕೂತ್ಬಿಟ್ಟಿದ್ದಾನೆ, ಯಾರು ಪುಣ್ಯ ಜಾಸ್ತಿ? ಈಗ ಇವನು ಪುಣ್ಯನೇ ಜಾಸ್ತಿ. ಅದಕ್ಕೇನೆ ಏತ ಸರ್ವೇಷಾಮಪಿ ಯೋಗಿನಾಂ ಮಧ್ಯೆ ಯೋ ಮಾಂ ಭಜತೆ ಸ ಯುಕ್ತತರೋ ಮತಃ. ಏನು ಕೆಲಸ ಮಾಡಿದರೆ ದೇವರಲ್ಲಿ ಭಕ್ತಿ ಜಾಸ್ತಿ ಬರುತ್ತೋ ಆ ಕೆಲಸಕ್ಕೆ ಗಮನ ಕೊಡಿ, ಅದು ಅವರವರಿಗೆ ಸೇರಿದ್ದದು. ಏನು ಕೆಲಸ ಮಾಡಿದರೆ ನಿಮಗೆ ದೇವರಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ, ಜ್ಞಾನಕ್ಕೆ ಅಫೆಕ್ಟ್ ಆಗೋದಿಲ್ಲ, ಮೈಂಡ್ ಡಿಸ್ಟರ್ಬ್ ಆಗೋದಿಲ್ಲ, ಅದನ್ನು ಮಾಡಿ. ಅದು ಏನೋ ಕೆಲಸ ಅಂದರೆ ಕ್ಲಬ್ಗೆ ಹೋದ್ರೆ ಆಗುತ್ತೆ ಆ ಥರ ಹೇಳಬಾರ್ದು. ಯಾವುದ್ರೊಳಗೆ? ವಿಹಿತವಾದ ಕೆಲಸದೊಳಗೆ. ಏನಾದರೂ ಪಡಿಸಿ ಅಂದರೆ ಏನರ್ಥ? ಇರೋದ್ರೊಳಗೆ ಮಾಡಿದ್ರೊಳಗೆ ಅಂತ. ಏನಾದರೂ ಪಡಿಸಿ ಅಂತ ಹೇಳಿದ್ರೆ ತೋಚಿದ್ದಲ್ಲ, ಇದನ್ನು ಕೇಳಿಕೊಳ್ಳಿ. ಆ ಅರ್ಥದಲ್ಲಿ ವಿಹಿತವಾದ್ರಲ್ಲಿ ನಿಮಗೆ ಆ ಟೈಮ್ ನೋಡ್ಕೊಂಡು ಚೇಂಜ್ ಮಾಡ್ಕೋಬೋದು ಅಷ್ಟೇ ಹೊರತು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಆನ್ಸರ್ ಎನಿ 6 ಅಂತ ಕೇಳಿದರೆ ಗಿವನ್ 10 ಹೊರತು ತಲೆ ಬರೋ ಹತ್ರಲ್ಲ, ಅಲ್ಲಿ ಕೊಟ್ಟಿರೋ ಹತ್ರಲ್ಲಿ ಯಾವ್ದಾರು 6 ಬರೀಬೇಕೇ ಹೊರತು ಎನಿ 6 ಅಂತ ಅಷ್ಟೇ ಮುಂದಿನ ಓದ್ದೆ ಹೋಗ್ಬಿಟ್ಟು ಏನಾಗುತ್ತೆ? ಫೇಲ್ ಆಗೋಗ್ಬಿಡ್ತಾನೆ ಅಷ್ಟೇ. ಅದೇ ಅಷ್ಟರೊಳಗೆ ಇದು ವಿಷ್ಣು ಸಹಸ್ರನಾಮ ಹೇಳೋದು ಹೇಳಿದರು, ದ್ವಾದ ಸ್ತೋತ್ರ ಹೇಳೋದು ಹೇಳಿದರು, ಯಾವುದಕ್ಕೆ ಮನಸ್ಸು ಹೋಗುತ್ತೋ ಆ ಕಡೆ ಹೇಳ್ರಿ. ಗೊತ್ತಾಯ್ತಿಲ್ಲ, ಇದನ್ನೇ ಹೇಳಬೇಕು, ಅದನ್ನೇ ಮಾಡೋ ಕಾರಣ ಇಲ್ಲ. ಅದು ಅಭಿಷೇಕ ಭವಿಷ್ಯ ಪುರುಷ ಸೂಕ್ತಾನೆ ಹೇಳಬೇಕು, ಚಾಯ್ಸ್ ಇಲ್ಲ. ಆ ರೀತಿ ಪಾರಾಯಣಕ್ಕೆ ನಿಮ್ಮ ಚಾಯ್ಸ್, ಯಾವ ಗ್ರಂಥ ಒಂದೇ ದಿವಸ ಒಂದು ಪಾರಾಯಣ ನೆನೆಸ್ಕೊಳ್ಬೇಕಾದ್ರೆ ಸೂತ್ರ ಪ್ರಸ್ಥಾನ ಒಂದು ದಿವಸ, ಉಪನಿಷತ್ ಪ್ರಸ್ಥಾನ ಒಂದು ದಿವಸ, ಅದರಲ್ಲಿ ಮೊದಲೇ ಯಾವುದು ತನ್ನ ಟೇಸ್ಟ್ ಅದು, ಅದರ ವ್ಯತ್ಯಾಸ ಇಲ್ಲ. ಬಡಿಸಿದ ಮೇಲೆ ಅವ್ನು ಯಾವ್ದು ಬೇಕಾದ್ರೂ ತಿನ್ಬೋದು, ಅದರೊಳಗೆ ಕ್ರಮ ಇದ್ದರೂ ಕೂಡ ಚಾಯ್ಸ್ ಇದೆ. ಬಂದು ಬಡ ಯಾವ್ದು ಬರ್ತಾ ಕೂಡ ಇದನ್ನ ತಿನ್ನ ಗತಿ ಊಟ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. ಇದನ್ನ ತೊಡೋದು ಅದೆಲ್ಲ ಇದನ್ನ ತಗೋ ಅಂತ ಹೇಳೋದು, ಅದು ಬಿಡು ಇದನ್ನ ತಗೋ ಅಂತ ಹೇಳೋದು, ಕೈ ಎದ್ದು ಬಿಡ್ತಾರೆ, ಸಮಾಸರೇ ಬೇಡ ನಿಮ್ಮ ಊಟ ಕೃಷ್ಣಾರ್ಪಣ ಅಂತ ಹೇಳಿದ ಮೇಲೆ ಊಟ ಮಾಡೋದು ಅವನ ಚಾಯ್ಸು. ಕೆಲವು ಏಕ ತಬ್ಬ ಉಪ್ಪಿನಕಾಯಿಗೆ ಕೈ ಹಾಕ್ತಾರೆ, ಗೊತ್ತಾಯ್ತು, ಕೆಲವು ಪಾಯಿಗೆ ಕೈ ಹಾಕಿ, ಅವ್ರವ್ರ ಇಷ್ಟ. ಆದರೆ ಅದನ್ನು ಅಲ್ಲಿ ಏನೇ ಆಪ್ಷನ್ ಇದೆ, ಅದಕ್ಕೆ ಅಲ್ಲಿ ಆಪ್ಷನ್, ಅಲ್ಲಿ ಬೇರೆದಲ್ಲಿ ಆಪ್ಷನ್ ಇಲ್ಲ. ಹಾಂ, ಅಲ್ಲ ಅಲ್ಲ, ಜಪನೇ ಬೇರೆ ಧ್ಯಾನವೇ ಬೇರೆ. ಜಪ ಅನ್ನೋದು ಮಂತ್ರಗಳ ರಿಪಿಟೇಷನ್, ಧ್ಯಾನ ಅಂದ್ರೆ ರೂಪದ ಚಿಂತನೆ. ಆದ್ದರಿಂದ ಎರಡರಲ್ಲೂ ಎರಡು ಇದ್ದರೂ ಕೂಡ ಪ್ರಧಾನವಾಗಿ ರೂಪ ಚಿಂತನೆ ಮಾಡಿದರೆ ಧ್ಯಾನ, ಪ್ರಥಮವಾಗಿ ಜಪ ಮಾಡಿದರೆ ಅದು ಜಪ. ಜಪಕ್ಕೆ ರಿಪಿಟೇಷನ್ ಇರಲೇಬೇಕು ಯಾವಾಗಲೂ. ಒಂದ್ಸರ್ತಿ ಕೃಷ್ಣ ಅಂದರೆ ಜಪ ಅಲ್ಲ, ಕೃಷ್ಣ ಕೃಷ್ಣ ರಿಪೀಟ್ ಮಾಡ್ತಾ ಹೋದ್ರೆ ಜಪ. ಅದು ಮಿನಿಮಮ್ 10, ಯಾವುದೇ ಯೂನಿಟ್ಗೆ ಏನೇ ಇರಬೇಕಾದ್ರೂ ಬೇರೆದಕ್ಕೆಲ್ಲ ಮಿನಿಮಮ್ 108 ಆಗಬೇಕು. ಗಾಯತ್ರಿ ಮಾತ್ರ 10, ಯಾಕೆ ಬ್ರಾಹ್ಮಣ್ಯ ಉಳಿಬೇಕು ಅಂತ ಕನ್ಸೆಷನ್ ಕೊಟ್ಟಿದ್ದಾರೆ. ಉಳಿದು ಯಾವುದೇ ಮಂತ್ರ ಜಪ ಮಾಡ್ಬೇಕಾದ್ರೆ ಎಷ್ಟು ಮಾಡಬೇಕು? ಕನಿಷ್ಠ 108 ಮಾಡಬೇಕು, ಇಲ್ಲದ ಜಪ ಆಗೋದಿಲ್ಲ. 108 ಅಷ್ಟೋತ್ತರ ಶತ, ಅಷ್ಟೋತ್ತರ ಸಹಸ್ರ, ಆ ರೀತಿ. ಅದು ಅವರು ಹೇಳಿದ್ದೇನೆ ಈಗ. ಅದ್ರ ಕೆಲವು ರಾಮಪ್ರಿಯ, ಕೆಲವು ನರಸಿಂಹಪ್ರಿಯ, ಗೊತ್ತಾಯ್ತಾ, ಕೆಲವರಿಗೆ ಧನ್ವಂತರಿ, ಅವರವ್ರ ಇಷ್ಟ ಹೇಳಿದ್ದ ಬಳಸಿದ್ರಲ್ಲಿ ಹಾಗೋ ಇರೋ ರೂಪದಲ್ಲಿ ಯಾವ್ದು ಬೇಕಾದ್ರೂ ಚಿಂತನೆ ಮಾಡ್ಬೋದು. ಬಿಂಬರೂಪ ಮಾತ್ರ ಚಾಯ್ಸ್ ಇಲ್ಲ, ಅದು ಗೊತ್ತಾದ್ಮೇಲೆ ಬಿಂಬರೂಪನೇ ಚಿಂತನೆ ಮಾಡೋದು. ಅದಕ್ಕಿಂತ ಮುಂಚೆ ಆಪ್ಷನ್ ಇದೆ. ಜ್ಞಾನೇಭ್ಯೋಪಿ ಮತೋಧಿಕ ಇತ್ತೇತದ್ ಯೋಗಜ್ಞಾನ ವಿಷಯಮೇವ ನ ತದ್ ಬ್ರಹ್ಮಜ್ಞಾನ ವಿಷಯ ಇತ್ತೇತತ್ ಪುರಾಣ ವಾಕ್ಯೇನ ಸ್ಥಾಪಯತಿ ಅಜ್ಞಾತ್ವಿ. ಅದಕ್ಕೆ ಅಪರೋಕ್ಷ ಜ್ಞಾನ ಬಂದ ಮೇಲಿನ ಪ್ರಶ್ನೆ ಅಲ್ಲ, ಅದು ಪರೋಕ್ಷ ಜ್ಞಾನ ಯಾವುದಕ್ಕಿಂತ ಯೋಗ ಮಾಡೋದು ಜಾಸ್ತಿ. ಯೋಗಮಿತಿ ಶೇಷ ಸಾಧನ ಅಧಿಕಂ ಸಾಧನೇಶು ಅಧಿಕಂ. ಆದ್ದರಿಂದ ಅದಕ್ಕೆ ಯೋಗಕ್ಕಿಂತ ದೊಡ್ಡ ಭಕ್ತಿಗಿಂತ ದೊಡ್ಡ ಸಾಧನ ಅನ್ನೋದು ಇಲ್ಲವೇ ಇಲ್ಲ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತ ಶ್ರೀಮದ್ ಗೀತಾ ಭಾಷ್ಯಸ್ಯ ಟೀಕಾಯಾಂ ಜಯತೀರ್ಥ ಮುನಿ ವಿರಚಿತಾಯಾಂ ಪ್ರಮೇಯ ದೀಪಿಕಾಯಾಂ ಷಷ್ಠೋಧ್ಯಾಯ ಸಮಾಪ್ತಃ. ಅಲ್ಲಿಗೆ ಅದು ಮುಗೀತು. ಮುಂದೆ ಇದು ಬಂದೇ ಷಟ್ಕ ಮುಗೀತು. ಮೊದಲು 6 ಅಧ್ಯಾಯ ಮುಗೀತು. ಮೊದಲನೇ 6 ಅಧ್ಯಾಯ ಸ್ಲೋ ಆಗೋದು, 6ನೇ ಅಧ್ಯಾಯ ಫಾಸ್ಟ್ ಆಯಿತು, ಮುಂದಿನದೆಲ್ಲ ಫಾಸ್ಟ್ ಆಗೋದು. ಆ್ಯಕ್ಚುಲಿ ಪುಸ್ತಕ ಪ್ರಿಂಟ್ ಆಗೋದ್ರಲ್ಲೂ ಕೂಡ 50% ಮುಗ್ದ ಲೆಕ್ಕ. ಆ್ಯಕ್ಚುಲಿ 1/3 ಮುಗ್ದಿಲ್ಲ. ಎಷ್ಟು ಮುಗ್ದಿದೆ ಈಗ? 50% ಮೇಲೆ ಮುಗಿದಿಲ್ಲ. ಮುಂದಿನ ಫಾಸ್ಟಾಗಿ ಹೋಗುತ್ತೆ. ಬೇಸಿಕ್ ಪ್ರಿನ್ಸಿಪಲ್ಸ್ ಎಲ್ಲ ಆಗಿರೋದ್ರಿಂದ ಈಗ ಅದನ್ನ ಅರ್ಥ ಮಾಡ್ಕೊತ ಹೋದ್ರೆ ಆಯ್ತು. ಅದು ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು ಪಾಠ ಇರೋದಿಲ್ಲ. ಕೆಲವು ನಾಳೆ ಕೆಲವು ನಾಡಿದ್ದು ಇರೋದು ಮಂಗಳವಾರ. ಮಂಗಳವಾರ 6ನೇ 7ನೇ ಅಧ್ಯಾಯ ಶುರು. ಧನುರ್ಮಾಸ ಮತ್ತೆ ಯೋಚನೆ ಮಾಡ್ತೇವೆ ಸೂರ್ಯ. ಧನುರ್ಮಾಸ ಎಲ್ಲ ಸಾಧನೆ ದಾಸ್ಯನು ದಾಸ್ಯಗಳು ಧನುರ್ಮಾಸನೇ. ಹರಿವಾಸರ ಬಂದಾಗ ಮಾತ್ರ ಇಲ್ಲ, ಉಳಿದಂತೆ ಧನುರ್ಮಾಸದ ಸಾಧನೆ ಇದೆ. ಅವರ ಕಲಾಮಾತ್ರ ಸಾಧನೆ ಇಲ್ಲದೆ ಹೋದ್ರು ಕಲಾಮಾತ್ರ ಸಾಧನೆ ಇದೆ ಧನುರ್ಮಾಸದಲ್ಲಿ ಮಾತ್ರ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾಸ್ತೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಮಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ವೋ ಮೃಷಾ ಧಾಮ್ನಾ.